സ്റ്റിക്കാറായി ടിക്കാത്ത മുതലെ വാക്യം ഇന്ദിരാപദനാംഭോജ രാജഹംസായ വിഷ്ണവേ അമന്ദാനന്ദ സന്തോഹ സുന്ദരാകൃതയേ നമഃ. ഇന്ദിരാവദനാംഭോജ രാജഹംസായ വിഷ്ണവേ അമന്ദാനന്ദ സന്തോഹ സുന്ദരാകൃതയേ നമഃ. ധർമ്മവിജ്ഞാന വൈരാഗ്യ പരമൈശ്വര്യശാലിനഃ ആനന്ദതീർത്ഥ ഭഗവത് പാദാൻ വന്ദേ നിരന്തരം. ധർമ്മവിജ്ഞാന വൈരാഗ്യ പരമൈശ്വര്യശാലിനഃ ആനന്ദതീർത്ഥ ഭഗവത് പാദാൻ വന്ദേ നിരന്തരം. സ്വപദ്മനാഭതീർത്ഥാർക്ക ഗോഗണോസ്തുദൃശേ മമ നാതത്വമാർഗേ ഗമനം വിനാ യദുപജീവനം. സപദ്മനാഭതീർത്ഥാർക്ക ഗോഗണോസ്തുദൃശേ മമ നാതത്വമാർഗേ ഗമനം വിനാ യദുപജീവനം. പ്രണമ്യ ചരണദ്വന്ദ്വം ഗുരുണാം തത്കൃപാബലാത് വ്യാകരിഷ്യേ യഥാ ബോധം ഗീതാ താത്പര്യ നിർണയം. പ്രണമ്യ ചരണദ്വന്ദ്വം ഗുരുണാം തത്കൃപാബലാത് ഗീതാ താത്പര്യ നിർണയം. ശ്രീ ഗുരുഭ്യോ നമ ഹരി ഓം. ഇത് ഗീതാ താത്പര്യ മുതല ശ്ലോക. സമസ്ത ഗുണസമ്പൂർണം സർവദോഷ വിവർജിതം നാരായണം നമസ്കൃത്യ ഗീതാ താത്പര്യമുച്യതേ. സമസ്ത ഗുണസമ്പൂർണം സർവദോഷ വിവർജിതം നാരായണം നമസ്കൃത്യ ഗീതാ താത്പര്യമുച്യതേ. സമസ്ത ഗുണസമ്പൂർണം അതുക്കർത്ഥ സർവദോഷ വിവർജിതം നാരായണം നമസ്കൃത്യ ഗീതാ താത്പര്യം ഉച്ചതേ. ഒട്ടന്മയ നാരായണം നമസ്കൃത്യ നാരായണന് നമസ്കാരമെന്നു മാടി ഗീതാ താത്പര്യം ഉച്ചതേ. ഗീതാ താത്പര്യമെന്ന് ഹെള്ತಾ ಇದ್ದೇವೆ. ನಾರಾಯಣ ಹೇಗಿದ್ದಾನೆ ಅಂದ್ರೆ ಎರಡು ವಿಶೇಷಣಗಳು. ಸಮಸ್ತ ಗುಣ ಸಂಪೂರ್ಣಂ ನಾರಾಯಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ. ಅಲ್ಲಿ ಅಷ್ಟೇ, ನಾರಾಯಣಂ ಗುಣೈ ಸರ್ವೈ ಹೃದಯಂ ಸರ್ವದೋಷ ದೋಷವರ್ಜಿತಂ. ಎಲ್ಲ ಕಡೆ ಮುಖ್ಯವಾದ ಎರಡನೇ ಗುಣಪೂರ್ಣತ್ವ ದೋಷ ದೂರತ್ವ. ಎಷ್ಟು ಪೂರ್ಣಂ ಸಂಪೂರ್ಣಂ ಗುಣಸಂಪೂರ್ಣಂ ಸಮಸ್ತ ಗುಣ ಸಂಪೂರ್ಣ ಪರಮಾತ್ಮ ಪೂರ್ಣನಾಗಿದ್ದಾನೆ. ಎಷ್ಟು ಪೂರ್ಣನಾಗಿದ್ದಾನೆ ಅಂದ್ರೆ ಸಂಪೂರ್ಣಂ ಸಮ್ಯಕ್ ಪೂರ್ಣನಾಗಿದ್ದಾನೆ ಅಂದ್ರೆ ಪರಿಪೂರ್ಣನಾಗಿದ್ದಾನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಬ್ಸಲ್ಯೂಟ್ ಪರ್ಫೆಕ್ಟ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಆ ಅರ್ಥದಲ್ಲಿ ರಿಲೇಟಿವ್ಲಿ ಪರ್ಫೆಕ್ಟ್ ಬೇರೆ. ಆಚಾರ್ಯ ಪೂರ್ಣ ಪ್ರಜ್ಞೆ ರಿಲೇಟಿವ್ ಅದು. ಆಚಾರ ದೇವರು ಪೂರ್ಣ ಪ್ರಜ್ಞೆ ಅಂದ್ರೆ ಅಬ್ಸಲ್ಯೂಟ್ ಪೂರ್ಣ ಗುಣ ಸಂಪೂರ್ಣಂ. ಆಮೇಲೆ ಎಷ್ಟು ಗುಣಗಳು ಅಂದ್ರೆ ಸಮಸ್ತ ಸಮಸ್ತ ಗುಣಗಳಿಂದ ಪರಿಪೂರ್ಣನಾದವನು. ಸಮಸ್ತ ಅಂದ್ರೆ ಎಲ್ಲ, ಎಲ್ಲ ಅಂದ್ರೆ ಅಷ್ಟು ಅನಂತಾನಂತ ಅನಂತಾನಂತ ಗುಣಗಣ ಪರಿಪೂರ್ಣಂ ಅಂತ ಅರ್ಥ. ಇನ್ನೇನಾಗಿದ್ದಾನೆ, ವರ್ಜಿತಂ ವಿವರ್ಜಿತಂ ದೋಷ ವಿವರ್ಜಿತಂ ಸರ್ವದೋಷ ವಿವರ್ಜಿತಂ. ವರ್ಜಿತಂ ದೂರಾದವನು, ಇಲ್ಲದವನು ಏನಿಲ್ಲ, ಎಷ್ಟಿಲ್ಲ. ವಿವರ್ಜಿತಂ ಎಷ್ಟೆಷ್ಟೂ ಇಲ್ಲ. ಇಲ್ಲಿ ಪೂರ್ಣ ಸಂ ಹೇಗೋ ವರ್ಜ್ಯದ ವಿ ಹಾಗೆ ವಿವರ್ಜಿತಂ. ಯಾವುದರಿಂದ, ದೋಷಗಳಿಂದ. ದೋಷಗಳು ಎಷ್ಟೆಷ್ಟು ದೇವರಲ್ಲಿಲ್ಲ. ಎಷ್ಟು ದೋಷಗಳಿಲ್ಲ ಅಂದ್ರೆ ಸರ್ವದೋಷ ವಿವರ್ಜಿತಂ. ಸರ್ವದೋಷ ವಿವರ್ಜಿತಂ ವಿರ್ಪಾಟ್ ಸರ್ವಗುಣಪೂರ್ಣ ಸರ್ವದೋಷ ವಿವರ್ಜಿತ. ಆದ್ದರಿಂದ ಗುಣಪೂರ್ಣತ್ವ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ದೇವರಿಗಿದೆ, ದೋಷ ದೂರತ್ವ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿದೆ. ವಾಯುದೇವರು ದೋಷ ದೂರವೇ, ಆದರೆ ಅಸ್ವಾತಂತ್ರ್ಯ ಇದೆ ಮತ್ತು ಮಹಾಲಕ್ಷ್ಮಿಯಷ್ಟು ಇದಿಲ್ಲ. ಈಶಕೋಟಿ ಪ್ರವಿಷ್ಟರಲ್ಲ ಅವರು. ಮಹಾಲಕ್ಷ್ಮಿ ಈಶಕೋಟಿ ಪ್ರವಿಷ್ಟೆಯಾದರೂ ಕೂಡ ಅಸ್ವಾತಂತ್ರ್ಯ ಇದೆ. ದೇವರಿಗೆ ಯಾವ ದೋಷನೂ ಇಲ್ಲ. ಸರ್ವತ್ರ ವ್ಯಾಪ್ತರು ದೇವರಿಗೆ, ಸರ್ವತ್ರ ವ್ಯಾಪ್ತತ್ವ ಇಲ್ಲ. ಸಮಸ್ತ ಗುಣ ಸಂಪೂರ್ಣ ಯಾರಿಗೆ, ಯಾಕೆ ಅದೇ ಇಲ್ಲ ಅಂದ್ರೆ ಆ ರೀತಿ ಅರ್ಥ. ಒಂದು ಬಿಡುಗಡೆ ದೋಷ ದೇವತೆಗಳಿಗೆ ಗುಪ್ತರಿಗೆ ದೋಷ ಇಲ್ಲ, ಹಿಂದೆ ಇತ್ತು ಗೊತ್ತಾಯ್ತು, ಈಗಿಲ್ಲ ಹಿಂದೆ ಇತ್ತು ಅಂತ ಮುಗಿತಲ್ಲ. ಈಗ ಕ್ವಾಲಿಫಿಕೇಶನ್, ಹಿಂದೆ ಕ್ವಾಲಿಫಿಕೇಶನ್ ಇರಲಿಲ್ಲ ದೋಷ. ದೇವರಿಗೆ ಯಾವ ಕಾಲಕ್ಕೂ ಕೂಡ ಏನಿಲ್ಲ ದೋಷದ ಹೆಸರಿನ. ಮುಕ್ತರಿಗೆ ಸಂಸಾರ ಇತ್ತು ಈಗಿಲ್ಲ, ಸಂಸಾರ ಇದ್ದಿದ್ದು ದೋಷ, ಈಗಿಲ್ಲ ಬಂದಿದ್ದ ಸಂಸಾರ ಇದ್ದ ದೋಷ ಇತ್ತಲ್ಲ. ಆದ್ರೆ ದೇವರಿಗೆ ಏನಿಲ್ಲ, ಯಾವ ಕಾಲಕ್ಕೂ ಇಲ್ಲ. ಅದಕ್ಕೆ ದೇಶತಃ ಕಾಲತಃ ಗುಣತಃ ಪರಿಪೂರ್ಣ ಸಮಸ್ತ ಎಲ್ಲ ಒಂದೇ, ಸಮಸ್ತ ಸರ್ವ ಸಕಲ ಅವೆಲ್ಲ ಒಂದೇ ಪದಗಳು. ಸಮಸ್ತ ಗುಣಗಳು ಯಾವಾಗಲೂ ಏನಂತ ಅರ್ಥ, ಪಾಸಿಟಿವ್ ಒಳ್ಳೇದಂತಾನೆ ಅರ್ಥ. ಕ್ವಾಲಿಟಿ ಬೇರೆ, ಅಟ್ರಿಬ್ಯೂಟ್ ಬೇರೆ, ಆಮೇಲೆ ಮೆರಿಟ್ ಬೇರೆ, ಮೂರರ್ಥ ಬೇರೆ. ಕ್ವಾಲಿಟಿ ಅಂದ್ರೆ ಎನಿಥಿಂಗ್ ಇದೆ, ಕ್ವಾಲಿಟಿ ಕಡತನೋ ಕ್ವಾಲಿಟಿನೇ ಗೊತ್ತಾಯ್ತಾ. ಆದರೆ ವರ್ಚು ಅಂದ್ರೆ, ವರ್ಚು ಅಂದ್ರೆ ಓನ್ಲಿ ಪಾಸಿಟಿವ್. ಸೊ ಫುಲ್ ಆಫ್ ವರ್ಚ್ಯೂಸ್ ಅಂತ ಹೇಳಿ, ಫುಲ್ ಆಫ್ ಕ್ವಾಲಿಟೀಸ್ ಅಂತ ಟ್ರಾನ್ಸ್ಲೇಟ್ ಮಾಡಬಾರ್ದು ಗೊತ್ತಾಯ್ತಾ. ನಾರಾಯಣ ಇಸ್ ಫುಲ್ ಅಬೋಡ್ ಆಫ್ ಆಲ್ ವರ್ಚ್ಯೂಸ್, ಅಬೋಡ್ ಆಫ್ ಆಲ್ ವರ್ಚ್ಯೂಸ್, ಇನ್ಫೈನೈಟ್ ವರ್ಚ್ಯೂಸ್. ಆ ರೀತಿ ಹೇಳ್ಬೇಕು, ವರ್ಚು ಅಂತ ಹೇಳಿದಾಗ ಅದು ರಿಯಲ್ ಸೆನ್ಸ್ ಕೊಡುತ್ತದೆ. ಇದು ಏನು ಭಾರಿ ಗುಣವಂತ ಹುಡುಗ ಅಂದ್ಬಿಟ್ಟು ಬದಿ ಬೇಕು, ಅವ್ರು ಕೆಟ್ಟ ಗುಣವಂತ. ಗುಣಕ್ಕೂ ಏನಿದೆ, ಒಳ್ಳೆ ಗುಣ ಕೆಟ್ಟ ಗುಣ ಅಂತ ಎರಡು ಭಾಗ ಇದೆ. ನಾವೇ ಗುಣವಂತ ಅಂತ ಅಷ್ಟೇ ಹೇಳಿದ್ವಿ, ನೀವು ಕೇಳಲಿಲ್ಲ. ಸರಿ, ಒಳ್ಳೆ ಗುಣ ಕೆಟ್ಟ ಗುಣ ಅಂತ ಕೇಳಲಿಲ್ಲ, ಅದು ನಿಮ್ ತಪ್ಪು ಅಂದ್ಬಿಟ್ರೆ ಮೋದ ಹೋಯ್ತಾರೆ. ಆದರೆ ಒಳ್ಳೆ ಗುಣವಂತ ಅಂತ ಹೇಳಿದ್ರೆ ಮೋಸ ಮಾಡ್ಬಾರ. ಒಳ್ಳೆ ಗುಣವಂತ ಅಂತ ಹೇಳಿದ ಮೇಲೆ ದೋಷ ಇರೋ ಚಾನ್ಸ್ ಇಲ್ಲ. ಅದಕ್ಕೆ ವರ್ಚು ಅನ್ನೋ ಪದ ಕರೆಕ್ಟ್ ಅರ್ಥ ಸಾಮಾನ್ಯವಾಗಿ. ಆದ್ರೆ ಕೆಟ್ಟ ಗುಣಕ್ಕೂ ಏನ್ ಬಂದಿದೆ ಲೋಕದೊಳಗೆ, ಒಂದು ಆ ರೀತಿ ದೋಷ ವ್ಯವಹಾರ ಬಂದ್ಬಿಟ್ಟಿರೋದ್ರಿಂದ ಇವತ್ತು ಬರೆಯೋ ಪೆನ್ನು ಬರೀದೇ ಇರೋ ಪೆನ್ನು, ಒಳ್ಳೆ ಆಫೀಸರ್ ಕೆಟ್ಟ ಆಫೀಸರ್, ಒಳ್ಳೆ ಡ್ರೈವರ್ ಕೆಟ್ಟ ಡ್ರೈವರ್, ಡ್ರೈವರ್ ಅದು ಏನರ್ಥ, ಒಳ್ಳೆ ಡ್ರೈವರ್ ಅಂತಾರೆ ಅರ್ಥ. ಇಲ್ಲ, ಅವ್ರು ಹೋಪ್ಲೆಸ್ ಡ್ರೈವರ್ ಅಂತ ಕರಿತೀವಲ್ಲ, ಹೋಪ್ಲೆಸ್ ಡ್ರೈವರ್ ಡ್ರೈವರ್ ಅಂತ ಅರ್ಥ. ಅದಕ್ಕೆ ಆ ರೀತಿಯಲ್ಲಿ ಕೆಲವು ಕೆಟ್ಟದಕ್ಕೂ ಹೆಸರು ಬಂದಿರೋದು. ಗುಡ್ ಸ್ಟೂಡೆಂಟ್ ಅಂದ್ರೆ ಒಳ್ಳೆಯವನಾಗಿರ್ಲೇಬೇಕು, ಬ್ಯಾಡ್ ಸ್ಟೂಡೆಂಟ್ ಗೊತ್ತಾಯ್ತಾ. ಇದೆಯಲ್ಲೇ ಅವತ್ತು ಅದೇ ಲೋಕ ವ್ಯವಹಾರ ಇರೋದ್ರಿಂದ ಅದಕ್ಕೆ ಹೇಳುತ್ತೆ, ಎಲ್ಲೆಲ್ಲಿ ಗುಣ ಅಂತಾರೋ ಸದ್ಗುಣ ಅಂತಾನೆ ಅರ್ಥ. ಎಲ್ಲಿ ಸದ್ಗುಣ ಅಂತಾರೋ ಅದು ಡಿಸ್ಟಿಂಗ್ವಿಷ್ ಮಾಡಕ್ಕೆ ಹೇಳಿರೋ ಮಾತು. ಸದಾಗಮೈಕ ವಿಜ್ಞೇಯಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ ಅಂತ ಕರೆದ್ರಲ್ಲಿ ಸದ್ಗುಣ ಮತ್ತೆ ಯಾತಕ್ಕರ ಟೀಕಾರ ಬೀಳ್ತಾರೆ. ದೋಷಗಳಿಗೂ ಗುಣ ಅಂತ ವ್ಯವಹಾರ ಮಾಡೋದ್ರಿಂದ ಅದಲ್ಲ ಅಂತ ಹೇಳೋದಕ್ಕೋಸ್ಕರ ಪದ ಉಪಯೋಗಿಸಿದ್ದಾರೆ. ಹೌದು, ಎಲ್ಲ ವಿಶೇಷ ಆದ್ರೂ ಒಂದೇ, ಸಮಸ್ತ ಅಂದ್ರೂ ಒಂದೇ, ಅನಂತ ಅಂದ್ರೂ ಎಲ್ಲ ಈಕ್ವಲೆಂಟ್ಸ್ ಅವೆಲ್ಲ ಪರ್ಯಾಯ ಪದಗಳಾದ್ರಿಂದ ಆರ್ಥ ಏನು ದೋಷ ಇಲ್ಲ. ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ ಇಂಥ ಇಂಥ ವ್ಯಕ್ತಿ ಇನ್ನೊಬ್ರು ಯಾರ್ಯಾರು ಇಲ್ಲ. ದೇವರ ಪರಿಪೂರ್ಣ ಲಕ್ಷಣ ಇದೇನೆ, ಗುಣಪೂರ್ಣ ದೋಷ ದೂರ. ಸರಿಯಾಗಿ ಅದು ಗುಣಪೂರ್ಣ ಎಕ್ಸ್ಪ್ಲನೇಷನ್ ಸಂಪೂರ್ಣ. ಎಷ್ಟು ಗುಣ ಕೂಡ ಸಮಸ್ತ ಭಾಷ್ಯಕ್ಕೆ ಅರ್ಥ ಇದು, ಬ್ರಹ್ಮಸೂತ್ರ ಭಾಷ್ಯಕ್ಕೂ ಅರ್ಥ. ಅಲ್ಲಿ ದೋಷವರ್ಜಿತಂ ಇದೆ, ಇಲ್ಲಿ ವಿವರ್ಜಿತಂ ಸರ್ವದೋಷವರ್ಜಿತ ಎಕ್ಸ್ಪ್ಯಾನ್ಷನ್. ಅದಕ್ಕೆ ನಾರಾಯಣಂ ನಮಸ್ಕೃತ್ಯ, ನಾರಾಯಣ ಶಬ್ದಕ್ಕೆ ಅರ್ಥ ಅದು. ನಾರಾಯಣ ಅಂದ್ರೆ ಗುಣಪೂರ್ಣ, ನಾರಾಯಣ ಅಂದ್ರೆ ದೋಷ ದೂರ. ಹೀಗಾಗಿ ನಾರಾಯಣ ಶಬ್ದನೇ ಎಲ್ಲದನ್ನು ಹೇಳ್ಬಿಡುತ್ತೆ. ನಮಸ್ಕೃತ್ಯ ನಮಸ್ಕಾರವನ್ನು ಮಾಡಿ ಏನ್ ಮಾಡ್ತೇವೆ, ಗೀತಾ ತಾತ್ಪರ್ಯ ಮುಚ್ಚತೆ. ಗೀತೆಗೆ ತಾತ್ಪರ್ಯ ಏನಿದೆ ಅದನ್ನೇ ಹೇಳ್ತೇವೆ. ನಾವು ತಿಳ್ಕೊಂಡ ಗೀತಾ ತಾತ್ಪರ್ಯ ಅಲ್ಲ, ಏನಾಗತ್ತಾಗ ನಾನು ಸಬ್ಜೆಕ್ಟಿವ್ ಆಗಿಬಿಡತ್ತಾಗ. ಇನ್ ಮೈ ಒಪಿನಿಯನ್ ಅಂದ್ರೆ ಏನಾಯ್ತು ಅಲ್ಲಿಗೆ, ಮೇ ಆರ್ ಮೇ ನಾಟ್ ಬಿ, ಆದ್ರೆ ಇಟ್ ಈಸ್ ದೇರ್ ವೆದರ್ ಇಟ್ ಆರ್ ನಾಟ್. ಅದಕ್ಕೆ ಗೀತಾ ತಾತ್ಪರ್ಯ ಹೇಳ್ತೇವೆ ಹೊರತು ನಾವು ತಿಳ್ಕೊಂಡ ಗೀತಾ ತಾತ್ಪರ್ಯ ಹೇಳುದು. ಹಿಂದೆ ಅಲ್ಲೇನು ಹೇಳಿದ್ರು ಗೀತಾ ಭಾಷ್ಯಕ್ಕೆ, ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ, ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಇಲ್ಲಿ ಅದೆಲ್ಲ ಅಂಡರ್ಸ್ಟುಡ್, ಮತ್ತೆ ಅಲ್ಲಿ ಹೇಳಿದ್ದೆಲ್ಲ ಸೇರಿಸ್ಕೋಬೇಕು. ಗೀತಾ ತಾತ್ಪರ್ಯ ಲೇಶತಃ, ಮತ್ತೆ ಶಾಸ್ತ್ರ ಕೊನೆ ಇಲ್ಲ, ಅದರಿಂದಾಗಿ ಯಾರೇ ಎಷ್ಟೇ ಹೇಳಿದ್ರು ಕೂಡ ಎಷ್ಟಾಗುತ್ತದ ಕೊನೆಗೆ ಲೇಷನೇ ಆಗೋದು. ಏನ ಏನ್ ಡಿಫರೆನ್ಸ್ ಇದೆ, ಎಲ್ಲ ಒಂದೇ. ಭಾಷ್ಯ ಅಂತ ಹೇಳಿದಾಗ ವಿವರಣೆ, ತಾತ್ಪರ್ಯ ಅಂತ ಹೇಳಿದ ಜಿಸ್ಟ್, ಅದು ಎಕ್ಸ್ಪ್ಲೇಷನ್ ಬೇರೆ ಜಿಸ್ಟ್ ಬೇರೆ. ನೀವೇ ಹೇಳಿ ಎಕ್ಸ್ಪ್ಲೇಷನ್ ಜಿಸ್ಟ್ ವ್ಯತ್ಯಾಸ ಇದೆಯಲ್ಲೋ, ಜಿಸ್ಟ್ ಒನ್ ಲೈನ್ ಹೇಳ್ಬೇಕು, ಎಕ್ಸ್ಪ್ಲೇಷನ್ ಈಚ್ ಅಂಡ್ ಎವರಿ ಇದು ಮಾಡೋದು. ಅದು ಶ್ಲೋಕ ಪದ ವೈಸ್ ಎಕ್ಸ್ಪ್ಲೇಷನ್ ಬೇರೆ, ಶ್ಲೋಕ ವೈಸ್ ಎಕ್ಸ್ಪ್ಲೇಷನ್ ಬೇರೆ, ವೆರೈಟಿ ಇದೆ. ಜಿಸ್ಟ್ ಆಫ್ ಶ್ಲೋಕ, ಜಿಸ್ಟ್ ಆಫ್ ಎಂಟೈರ್ ವರ್ಕ್ ಅರಿ ಅಂತ ಹೇಳೋದು. ಟೋಟಲಿ ಮೊದಲು ಜಿಸ್ಟ್ ಆಫ್ ಹೋಲ್ ವರ್ಕ್ ಹೇಳ್ತಾರೆ, ಆಮೇಲೆ ಜಿಸ್ಟ್ ಆಫ್ ಈಚ್ ಅಂಡ್ ಎವರಿ ಶ್ಲೋಕ ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ಕನ್ಫ್ಯೂಷನ್ ಎಲ್ಲಿ ಬರುತ್ತಾ ಅಲ್ಲಿ. ಹಾ, ಯಾವ್ದು? ಹಾ ಹೌದು, ವಕ್ಷ್ಯ ಋತುಪುರುಷ ಏನಿದೆ ಗೀತಾ ಮುಚ್ಚತೆ ಪ್ಯಾಸಿವ್ ಹೇಳಿದ್ರು, ಅಲ್ಲಿ ಆಕ್ಟಿವ್ ಮಾಡಿದ್ರು ಪ್ಯಾಸಿವ್ ಹೇಳಿದ್ರು. ಅದಕ್ಕೆ ಅಂದ್ರೆ ಮುಚ್ಚತೆ ನಾ ಹೇಳಲ್ ನನ್ನಿಂದ ಹೇಳಲ್ ಪಡುತ್ತೇನೆ ಏನರ್ಥ, ಹೇಳ್ಸೋರೊಬ್ಬರಿದ್ದಾರೆ ಅಂತ ಅರ್ಥ. ಸೊ ದೇವ್ರ ನೆನಪು ಮಾಡ್ಕೊಳಕ ಮಾತಾಡ್ತಾರೆ ಸಂಸ್ಕೃತದಲ್ಲಿ. ಪ್ಯಾಸಿವ್ ಯಾವಾಗಲೂ ಯಾರು ಆಲ್ ಪ್ಯಾಸಿವ್, ಆಕ್ಟಿವ್ ಯಾರು ದೇವ್ರೊಬ್ಬನೇನೆ. ಮತ್ತೆ ಆಕ್ಟಿವ್ ಹೇಳಿದ್ರಲ್ಲ ಅಂತ ಕೇಳಿದ್ರೆ ದೇವ್ರ ಅನುಗ್ರಹ ಇದೆ ಅಂತ ಅಂಡರ್ಸ್ಟುಂಡ್ ಅಲ್ಲಿ. ಇಲ್ಲಿ ಹೆಚ್ಚು ಕ್ಲಿಯರ್ ಇದು, ಆಕ್ಟಿವ್ ಪ್ಯಾಸಿವ್ ಅನ್ನೋ ಪದದಲ್ಲಿ ವಿವಾದ ಆಕ್ಟಿವಿಟಿ ಇಂಡಿಪೆಂಡೆಂಟ್ ಇರೋದು ಯಾರಿಗೆ? ದೇವರಿಗೆ ಒಂದೇನೆ. ಅದಕ್ಕೆ ಎಲ್ಲೆಲ್ಲಿ ಸಂಸ್ಕೃತದಲ್ಲಿ ವೈಶಿಷ್ಟ್ಯ ಇದೆ ಆ ರೀತಿ ಹೇಳಿದಾಗ ಹೊಸ ಅರ್ಥ ಬರುತ್ತೆ. ಯಾವ್ದು ಹೌದು ನೋಡಿ ಬರ್ತಾರೆ ಶುರುವಾಗಿದ್ದೆ ಅದಕ್ಕೀಗ. ಏನ ಗೀತೆಯಲ್ಲಿರೋದಂತ ಅರ್ಥ, ಗೀತೆಯಲ್ಲಿರೋ ತಾತ್ಪರ್ಯ ಹೇಳ್ತೇವೆ. ಹಾಲು ಕಾಯಿಸೋದ್ರೆ ಏನರ್ಥ? ಇಲ್ಲಿರೋ ಕಾಯಿಸ್ಬೇಕೀಗ. ಹಾಲಿನ ಕೆಲೆ ಅಂದ್ರೆ ಏನರ್ಥ? ಹಾಲಿನ ಕೆನೆ ಅಂದ್ರೆ ಏನರ್ಥ? ಹಾಲಲ್ಲೇ ಬಂದಿರೋ ಕೆನೆ ಬರ್ತ ನಾವಿಲ್ಲ ಹಾಕಿದ್ರೆ ಕೆನೆ ಅಲ್ಲ, ಅದು ಹಾಲಲ್ಲೇ ಬಂದಿರೋ ಕೆನೆ ಅದು. ಅದಕ್ಕೆ ಗೀತೆಯಲ್ಲೇ ಇರೋ ತಾತ್ಪರ್ಯ ಹೊರತು ಅದನ್ನ ನಿಮಗೆ ಹೇಳುತ್ತೆ. ಕೆನೆ ತೆಗೆದುಕೊಡೋದಷ್ಟೇ, ಕೆನೆ ಇರೋದಲ್ಲೇ ತೆಗೆದುಕೊಡೋದಷ್ಟೇ ಹೊರತು. ನಾವೇ ಕೆನೆ ಕೊಟ್ಟರೆ ಮೋಸ, ಅದು ಎಷ್ಟರಲ್ಲಿ ಹಾಕಬಾರದು. ಇಂದಿರಾ ವದನಾಂ, ಈಗ ಟೀಕಾರ ಮಾತುಗಳು. ಇಂದಿರಾ ವದನಾಂ ಭೋಜ ರಾಜಹಂಸಾಯ ವಿಷ್ಣವೇ ಅಮಂದಾನಂದ ಸಂದೋಹ ಸುಂದರಾಕೃತಯೇ ನಮಃ. ಈಗ ವಿಷ್ಣವೇ ನಮಃ, ಇದು ಅತಿಕಾರ ಮಾತಿನ ಮುಖ್ಯ ಅರ್ಥ. ವಿಷ್ಣವೇ ನಮಃ ಅದು ಮಂತ್ರ, ಅದು ಏನದು? ವಿಷ್ಣು ಷಡಕ್ಷರ ಮಂತ್ರ ಅದು. ವಿಷ್ಣು ಷಡಕ್ಷರ ಮಂತ್ರ ಕ್ಲೀಂ ಕೃಷ್ಣಾಯ ನಮಃ ಅಂಬದೇನದು? ಕೃಷ್ಣ ಷಡಕ್ಷರ, ಇದು ವಿಷ್ಣು ಷಡಕ್ಷರ ಮಂತ್ರ. ಆಚಾರ್ಯ ಇದನ್ನು ತಂತ್ರಸಾರದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ವಿಷ್ಣು ಷಡಕ್ಷರ ಮಂತ್ರ ಅಂತೇಳಿ. ಇಂದಿರಾ ವದನಾಂ ಭೋಜ ರಾಜಹಂಸಾಯ ವಿಷ್ಣವೇ, ವಿಷ್ಣವೇ ನಮಃ. ವಿಷ್ಣು ಹೇಗಿದ್ದಾನೆ? ಎರಡು ವಿಶೇಷಣ ಹಾಕಿದೆ. ಇಂದಿರಾ ವದನಾಂ ಭೋಜ ರಾಜಹಂಸಾಯ ಅಮಂದಾನಂದ ಸಂದೋಹ ಸುಂದರಾಕೃತಯೇ, ಎರಡು ವಿಶೇಷಣಗಳು. ಇಂದಿರಾ ವದನಾಂ ಭೋಜ ರಾಜಹಂಸಾಯ ವಿಷ್ಣವೇ ಅಮಂದಾನಂದ ಸಂದೋಹ ಸುಂದರಾಕೃತಯೇ ವಿಷ್ಣವೇ ನಮಃ. ನಮಃ ನಮಃ ಕ್ರಿಯತೆ, ನಮಸ್ಕಾರ ಮಾಡ್ತೇವೆ, ನಮಸ್ಕಾರ ನಮಃ ಅಸ್ತು, ಹೀಗೆಲ್ಲ ಅರ್ಥ. ಏನು ಪರಮಾತ್ಮ ಅಂದ್ರೆ ಹಂಸಾಯ, ಪರಮಾತ್ಮ ಹಂಸನಾಗಿದ್ದಾನೆ. ಹಂಸ ಅಂಬುದು ಯಾವುದಕ್ಕೆ ಸಂಕೇತ? ಹಂಸ ಬೆಳ್ಳಗಿರುತ್ತೆ, ಬಿಳಿ ಎಂಬುದು ದೋಷ ದೂರತ್ವ ಹೇಳುತ್ತೆ ಅದಕ್ಕೆ. ಮತ್ತೆ ಎಂತ ಹಂಸ? ರಾಜಹಂಸಾಯ. ರಾಜಹಂಸ ಯಾವಾಗ್ಲೂ ಎಲ್ಲಿರುತ್ತದು? ಮಾನಸರೋವರ ಇರಬೇಕಾದ್ರೆ ಸಿಗೋದಿಲ್ಲ ರಾಜಹಂಸ. ರಾಜಹಂಸಕ್ಕೆ ಬೇರೆ ಆಹಾರ ಇಲ್ಲ. ಯಾವ್ದು ಆಹಾರ ಅದಕ್ಕೆ? ಕಮಲದ ದಂಟು ಮಾತ್ರ, ಬೇರೆ ದಂಟು ತಿನ್ನಲಿಲ್ಲ, ಕಮಲ ವ್ಯಸನ ಮಾತ್ರ ತಿನ್ನೋದು. ಆ ಕಮಲ ಯಾವುದು ಅಂದ್ರೆ ಇಂದಿರಾ ವದನಾಂಭೋಜ. ಇಂದಿರಾ ವದನ ಅಂಭೋಜ ರಾಜಹಂಸಾಯ ವಿಷ್ಣವೇ, ಇಂದಿರಾ ದೇವಿಯ ವದನ ಮುಖ ಎಂಬ ಅಂಭೋಜ. ಅಂಭಸ್ ಜ, ಅಂಭಸ್ ಅಂದ್ರೇನು? ನೀರು. ಅಂಭಸ್ ಶಬ್ದ ಅದು, ಅಂಭಸ್ ಅಂಭಸ್ ಮನಸ್ ಶಬ್ದ ಇದ್ದಾಗೆ ಅಂಭಃ ಅಂಭಸಿ ಅಂಭಾಂಸಿ, ಅದಕ್ಕೆ ಅಂಭೋಜ. ಅಂಭಸಿ ಜಾಯತೆ ಇತಿ ಅಂಭೋಜ, ಅಂಭೋಜ ನೀರಿನಲ್ಲಿ ಹುಟ್ಟತಕ್ಕಂಥ ಜಲಜ ಕಮಲ. ಅದಕ್ಕೆ ರಾಜಹಂಸನಂತೆ ಇರತಕ್ಕಂಥ ವಿಷ್ಣುವಿಗೆ ಅಕ್ಷರ ಪುರುಷೋತ್ತಮ ಅಂತ ಅರ್ಥ. ಅದಕ್ಕೆ ಇಂದಿರಾದೇವಿ ಹಂಸ ದೊಡ್ಡದೋ ಗಮನವ್ಯಸನ ದೊಡ್ಡದೋ? ಹಂಸ ದೊಡ್ಡದು ಅದು ಹಂಸ. ಆದ್ರಿಂದಾಗಿನೇ ವಿಷ್ಣು ದೊಡ್ಡವನು ಕಮಲ ಮಹಾಲಕ್ಷ್ಮಿಯಿಂದ ಪೂಜಿತ ಅಂತ ಅರ್ಥ. ಉಳಿದವರು ಏನೇ ಪೂಜೆ ಮಾಡಿದ್ರು ಕೂಡ ಅದು ಸೆಕೆಂಡರಿ. ನಿಜವಾದ ಪೂಜೆ ಮಾಡೋದು ಯಾರು? ಸಾನುರಾಗದಿಂದ ಹರಿಯ ತಾನೇ ಪೂಜೆ ಮಾಡುತ್ತೆ ಹೇಳೋದ್ರಿಂದ ಇಂದಿರಾ ವದನಾಂ ಭೋಜ ರಾಜಹಂಸಾಯ ವಿಷ್ಣವೇ. ಮತ್ತೆ ದೇವರಿಗೆ ವಿಗ್ರಹ ಇಲ್ಲ ಅಂತ ಹೇಳಿ ವಾದ, ದೇವರು ನಿರಾಕಾರ ಅಂತೇಳಿ. ಅದಕ್ಕೆ ಸುಂದರ ಆಕೃತಯೇ, ದೇವರಿಗೆ ಆಕಾರ ಇದೆ. ಆದರೆ ಸುಂದರ ಆಕೃತಯೇ, ಸುಂದರವಾದ ಆಕಾರ ಇದೆ ದೇವರಿಗೆ. ಸುಂದರ ಸಾಕ್ಷಾನ್ ಮನ್ಮಥ ಮನ್ಮಥ. ಬರೀ ಆಕಾರ ಇದ್ರೆ ದೋಷ. ಈ ಗಣೇಶನ ಆಕಾರ ಮನುಷ್ಯನ ಬಿಟ್ಬಿಡೋಣ. ವಕ್ರತುಂಡ ಮಹಾಕಾಯ, ಏನಿದೆ ಅಲ್ಲಿ? ದೋಷ ಇದೆ ಅಲ್ಲಿ, ಆ ದೇವರಿಗೆ ಅದಿಲ್ಲ. ಅದಕ್ಕೆ ಸುಂದರ ಆಕೃತಿ. ಹೈಗ್ರೀವಾದ ರೂಪ ಇದೆ ಅಂತ ಕೇಳಿದರೆ ಜ್ಞಾನಾನಂದಮಯ ರೂಪ. ಇದು ಜ್ಞಾನಾನಂದಮಯ ರೂಪ ಅಲ್ಲ, ಕಟ್ ಮಾಡಿ ಜಾಯಿನ್ ಮಾಡಿರೋದು ಇದು. ಅದು ಒರಿಜಿನಲ್ ಹಾಗೆ ಇರೋದಾದ್ರಿಂದಾಗೇನೆ. ಮತ್ತು ಜ್ಞಾನ ಆನಂದಮಯ ಆದ್ದರಿಂದ ಅದು ಸುಂದರ ಆಕೃತಯೇ ನಮಃ. ಪರಮ ಎಲ್ಲ ರೂಪಗಳು ಸುಂದರ. ಇವತ್ತು ಎಷ್ಟೋ ದೋಷಗಳಿಗೆ ಶಾಪ ಬಂದ್ಬಿಡುತ್ತೆ, ಅಪ್ಸರಿಯರೇ ಶಾಪ ಬಂದಿದೆ ಎಷ್ಟೋ ಜನಗಳಿಗೆ, ಕುರೂಪಿಗಳಾಗಲಿ ಅಂತೇಳಿ. ಅದು ಆಮೇಲೆ ಪಾಪ ಪರಿಹಾರ ಆಗುತ್ತೆ. ದೇವರು ಯಾವಾಗಲೂ ಪರಮಾತ್ಮ ಏನಾಗಿದ್ದಾನೆ? ಸುಂದರಾಕೃತಯೇ ನಮಃ. ಎಂಥ ಸುಂದರ ಅಮಂದ ಆನಂದ ಸಂದೋಹ, ಸೌಂದರ್ಯದ ಸಂದೋಹ ಅಂದ್ರೆ ಗ್ರೂಪ್, ಯಾವ್ದ್ರ ಗ್ರೂಪ್? ಆನಂದ, ಆನಂದದ ಆನಂದ ಆಕೃತಿ ಪರಮಾತ್ಮ. ಶುದ್ಧಾನಂದವರ ಸಂವಿತ್ ದ್ಯುತಿಬಲಬಹುದವರ ಧಾರ್ಯ ವೀರ್ಯ ದೇಹಂ. ಶುದ್ಧಾನಂದೋರು ಸಂದೋ ದ್ಯುತಿಬಲ ಬಹುಲೋದಾರ್ಯ ವೀರ್ಯಾದಿ ದೇಹಂ. ಟೀಕಾರಾಯರ್ ಮಾತದ ಅಲ್ಲಿ ಯಾವ್ದ್ರಲ್ಲದ? ತತ್ವಪ್ರಕಾಶಿಕದಲ್ಲಿ. ಅದಕ್ಕೆ ಇನ್ ಅಮಂದ ಆನಂದ, ಅಮಂದ ಮಂದ ಅಂದ್ರೆ ಅಲ್ಪ, ಅಮಂದ ಅಂದ್ರೆ ಪೂರ್ಣ. ಅಮಂದ ಅಂದ್ರೆ ಪೂರ್ಣಾನಂದ ಸಂದೋಹ ಸುಂದರಾಕೃತಯೇ. ಪರಮಾತ್ಮನ ಆಕಾರದಲ್ಲಿ ಎದ್ದು ಕಾಣತಕ್ಕಂಥ ಅಂಶ ಏನದು? ಆನಂದ. ಅದಕ್ಕೆ ಆನಂದ ಆನಂದಮಯೋ ಅಭ್ಯಾಸಾತ್ ಒಂದೇ ವಂದ್ಯಂ ಸದಾನಂದಂ. ದೇವರಲ್ಲಿ ಮೊದಲು ಕಾಣಬೇಕಾದ ಗುಣ ಆನಂದ. ನಮಗೆ ಬೇಕಾಗಿರೋದು ಆನಂದ. ಆದರೆ ನಮ್ಮಲ್ಲಿ ಆನಂದ ಅಡ್ಡಿ ಇದೆ, ಸ್ವಲ್ಪ ಇದೆ. ಆದರೆ ದೇವರ ಆನಂದ ಎಂಥದ್ದು? ಅಮಂದ ಆನಂದ ಸಂದೋಹ, ಪೂರ್ಣಾನಂದ ಪರಿಪೂರ್ಣ ಪರಮಾತ್ಮ. ಪೂರ್ಣಾನಂದಾಯ ಹರೆಯೇ ನಮಃ ಅಂತ ಹೇಳ್ತಾರೆ. ಅಮಂದಾನಂದ ಸಂದೋಹ ಎಲ್ಲ ಇತ್ತು, ಆನಂದ ಒಂದಿಲ್ಲವರೇನರ್ಥ? ಎಲ್ಲ ವೇಸ್ಟ್ ಇದ್ದಾಗ ಲೆಕ್ಕ. ಆನಂದ ಒಂದಿದ್ದು ಬಿಟ್ರೆ ಆ ರೈಕ್ವರ್ ಇದ್ರು ಏನಿಲ್ಲ ಏನೇನೇನೇನೂ ಇಲ್ಲ, ಮುಖದಲ್ಲಿ ಎಂಥ ವರ್ತಿಸಿತ್ತು ಅಂದರೆ ಆನಂದ ತುಂಬಿ ತುಳುಕಿದೆ. ಜಾನಶ್ರುತಿಯ ರಾಜ ಚಕ್ರವರ್ತಿ ಅವನು, ಅವನಲ್ಲಿರೋ ಆನಂದಕ್ಕಿಂತ ಜಾಸ್ತಿ ಆನಂದ ಇತ್ತು. ಅದಕ್ಕೆ ಆನಂದ ಅಂಬುದು ಎಲ್ಲ ಗುಣಗಳು ರೆಡ್ಯೂಸ್ ಮಾಡಿ ಎಲ್ಲಿ ಬರುತ್ತದ? ಆನಂದದಲ್ಲಿ. ಅದಕ್ಕೆ ಹೇಕಲು ಸುಖಮೇವ ಮೇಸ್ಯ ದುಃಖಂ ಅನಾಗತಿ ಮಾಬು. ನಮಗೆ ಬೇಕೇ ಬೇಕಾಗಿರೋ ದೊಡ್ಡ ವಸ್ತು ಅಂದರೆ ಆನಂದ, ಬೇಡವೇ ಬೇಡ ಆಗಿರೋ ಬಹಳ ಕೆಟ್ಟ ವಸ್ತು ಅಂದರೆ ದುಃಖ. ಅದಕ್ಕೆ ದುಃಖ ಇರಲೇ ಕೂಡುದು, ಆನಂದ ಪೂರ್ಣವಾಗಿ ಇರಲೇಬೇಕು ಅಂತ ಅಪೇಕ್ಷೆ ಇರೋದು. ಸ್ತೋತ್ರ ಹಾಗೆ ಹೇಳೋದು, ಇದು ಬರ್ತೀವಿ, ಆನಂದ ಆನಂದ ಸಂದೋಹ ಸುಜನೋದಯ ಸಮೃದ್ಧಿ ಪೂರ್ಣಚಂದ್ರಾಯ ವಿಷ್ಣವೇ, ಪೂರ್ಣಚಂದ್ರೋ ಗುಣಾರ್ಣವ ಆನಂದಾನಂದ ಸಾಂದ್ರೋಯೋ ನವಮಿತಂ ಅಂತ ಹೇಳಬೇಕಾದ್ರೆ ಎಲ್ಲ ಮತ್ತೆ ಅದೇ ಬಂದಿರೋದು. ಇಂದಿರಾ ವದನಾಂ ಭೋಜ ರಾಜಹಂಸಾಯ ವಿಷ್ಣವೇ ವಿಷ್ಣು ಇದೆ, ವಿಷ್ಣು ವಿಷ್ಣು ವಿಶ್ವ ವಿಷ್ಣು ಷಟ್ಕಾರ. ಅದು ನೂ ಆಚಾರ್ಯರು ಎಷ್ಟು ಅರ್ಥ ಹೇಳಿರೋದಕ್ಕೆ ನೂರಾರು ಅರ್ಥಗಳಿವೆ ಅಂತ ಹೇಳ್ಬಿಟ್ಟು. ವಿಷ್ಣು ವಿಶ್ ಅಂದ್ರೆ ವ್ಯಾಪ್ತ, ನೋ ಅಂದ್ರೆ ಆನಂದಪೂರ್ಣ, ಹೂ ಅಂದ್ರೆ ಸ್ವಭಾವ ವಿಷ್ಣು, ಹೂ ಎಂಬುದು ತಾಚೆಯಲ್ಲಿ ಅರ್ಥ ಕೊಡುತ್ತೆ. ಸೊ ವ್ಯಾಪ್ತವಾದವನು ಆನಂದಾದಿ ಗುಣಗಳನ್ನು ಸ್ವಭಾವವನ್ನು ಹೊಂದಿದವನಿಗೆ ವಿಷ್ಣು ಅಂತ ಹೆಸರು. ಒಂದು ಅರ್ಥ ಅದನ್ನು ಬೇಕಾದ ಅರ್ಥ ಹೇಳ್ತಾರೆ. ಕೃತಯೇ ನಮಃ. ನೆಕ್ಸ್ಟ್ ಧರ್ಮ ವಿಜ್ಞಾನ ವೈರಾಗ್ಯ ಆಚಾರ್ಯ ಸ್ತೋತ್ರ. ಈಗ ಗೀತಾ ಬರೆದವರು ಕೃಷ್ಣ ಆತನ ಸ್ತೋತ್ರ, ಗೀತಾ ಭಾಷ್ಯ ಬರೆದವರ ಸ್ತೋತ್ರ, ಗೀತಾ ತಾತ್ಪರ್ಯ ಬರೆಯೋರ ಸ್ತೋತ್ರ. ಈಗ ಆನಂದ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ ನಿರಂತರಂ. ಮುಖ್ಯಾನ್ವಯ ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ, ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ, ಆನಂದ ತೀರ್ಥ ಭಗವತ್ಪಾದರನ್ನ ಒಂದೇ ಒಂದೇ ಒಂದೇಂ ಸದಾನಂದಂ ಒಂದೇ ಮದಕ್ಕೆಲ್ಲ ಅರ್ಥ. ವದಿ ಅಭಿವಾದನ ಸ್ತುತ್ಯೋ, ಅಭಿವಾದನ ಮತ್ತು ಸ್ತುತಿ. ಅಭಿವಾದನ ಅಂದ್ರೇನೋ ಫಿಸಿಕಲ್ ನಮಸ್ಕಾರ, ಸ್ತುತಿ ಅಂದ್ರೇನೋ ಸ್ತೋತ್ರ, ಎರಡು ಬಂತ ಅದಕ್ಕೆ. ಒಂದೇ ಅಂತ ಹೇಳಿದ್ರೆ ನಮಸ್ಕಾರ ಮಾಡ್ತೇನೆ, ನಮಃ ಅಂದ್ರೆ ಒಂದೇ ಅರ್ಥ, ಇದಕ್ಕೆ ಎರಡು ಅರ್ಥ ಗೊತ್ತಾಯ್ತಾ. ಅದಕ್ಕೆ ಒಂದೇ ಅನ್ನೋ ಪದ ಹೆಚ್ಚು ಎಫೆಕ್ಟ್, ಇನ್ನೂ ಎಫೆಕ್ಟಿವ್. ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ, ಆನಂದ ತೀರ್ಥ ಭಗವತ್ಪಾದರನ್ನ ಒಂದೇ ನಮಸ್ಕರಿಸುತ್ತೇನೆ. ಇನ್ನೊಂದು ಸ್ವಾರಸ್ಯ ಇದೆ, ಬಹುವಚನ ಇದೆ. ದೇವರಿಗೇನು ಹೇಳಿದ್ರು? ಏಕವಚನ ನಾರಾಯಣಂ ಅಂತೇಳಿ. ಆನಂದ ಭಗವತ್ಪಾದ ಅಂತ ಬಹುವಚನ ಹೇಳಿದರು. ಅದು ಗುರುಗಳು ಶ್ರೀ ಗುರುಭ್ಯೋ ನಮಃ ಅಲ್ಲಿ ಬಹುವಚನ, ಹರಯೇ ನಮಃ ಏಕವಚನ, ಹರಿ ಎಂಬುದು ಏಕವಚನ. ಯಾಕೆ ದೇವರು ಒಬ್ಬನೇ ಒಬ್ಬನ ಅಂತ ಹೇಳೋದಕ್ಕೋಸ್ಕರ ಏಕವಚನ ಹೇಳ್ತಾರೆ. ಗುರುಗಳು ತುಂಬಾ ಜನ ಇರಬೇಕು. ಒಂದೇ ಕ್ಲಾಸ್ನಿಂದ ಇವತ್ತು ಪಿ ಎಚ್ ಡಿ ಮಾಡಿದ್ರೆ ಎಷ್ಟು ಗುರುಗಳು ಇರಬೇಕು? ಒಂದೇ ಕ್ಲಾಸ್ ಶುರು ಮಾಡಿಬಿಟ್ರೆ ಈ ಪ್ಲೇ ಓವರ್ ಇಂದ ಶುರುವಾಗುತ್ತೆ. ಗುರುಗಳ ರಾಶಿ ಇರುತ್ತೆ, ಗುರುಗಳು ಯಾವಾಗಲೂ ಹೆಚ್ಚು ಜನ ಇರಬೇಕು, ದೇವರು ಒಬ್ಬ ಇರಬೇಕು. ಗೊತ್ತಾಯ್ತಾ, ದೇವರು ಒಬ್ಬ ಇರಬೇಕು. ಆದರೆ ದೇವರು ಭಾರಿ ಜನ, ಗುರುಗಳು ಒಬ್ಬರು ಆಗ್ಬಿಟ್ರೆ ಬಜೀತ್ ಆಗತ್ತ. ದೇವರು ಎಷ್ಟು ಜನ ಇರಬೇಕು ಯಾವಾಗಲೂ ಒಂದೇ, ಏಕೋ ನಾರಾಯಣ ಆಸಿ. ಇವತ್ತು ತುಂಬಾ ಜನ ಕನ್ಫ್ಯೂಷನ್ ಹಾಗೇನೆ, ಅನೇಕ ದೇವರ ಹತ್ರ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಏನಾ ಇಲ್ಲಿ ಹೇಳ್ತಾರೆ ಯಾತಕ್ಕೆ ಅಂದ್ರೆ, ಆನಂದ ತೀರ್ಥ ಭಗವತ್ಪಾದ ಅನ್ನೋ ಸ್ವಾರಸ್ಯ ಇದೆ. ಬಹುವಚನ ಮಾಧ್ಯರ್ಥೆ ಅಂತಿದೆ. ಬಹುವಚನ ಮಾಧ್ಯರ್ಥೆ ಅಂದ್ರೆ ಏನೋ, ಆಚಾರ್ಯ ಮೊದಲಾದ ಗುರುಗಳು ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ಬಹುವಚನ ಬಂದಾಗ ಅಷ್ಟು ಜನ ಸೇರಿ ಇನ್ನೊಂದು ಬಹುವಚನ ಹೇಳೋದಕ್ಕೆ ಆದಿಶಬ್ದ ಹೇಳೋದಕ್ಕೇನೆ ಗುರುಭ್ಯೋ ನಮಃ ಅಂತ ಹೇಳೋದು. ಅಂದ್ರೆ ಗುರು ಪರಮಗುರು ಎಲ್ಲರೂ ಸೇರಿಬಿಡ್ತಾರೆ ಅಂತ ಅರ್ಥ ಅದಕ್ಕೆ. ಆನಂದ ತೀರ್ಥ ಭಗವತ್ಪಾದರನ್ನ ಮತ್ತವರು ಶಿಷ್ಯವರೇಣ್ಯರಿಂದ ಅವರೆಲ್ಲ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಜನರೆಲ್ಲ ಹೇಳಿದ್ರು. ಆಚಾರ್ಯ ನಮಸ್ಕಾರಕ್ಕೇನು ವಿಶೇಷ ಅಂದ್ರೆ, ಅವ್ರು ಮೊದಲನೇದಾಗಿ ಭಗವತ್ಪಾದರು, ಅದೇ ಮೊದಲೇ ವಿಶೇಷಣ. ಪಾದ ಅಂದ್ರೇನು? ಸ್ವರೂಪ. ಭಗವತ್ ಅಂದ್ರೆ ನಾರಾಯಣನ, ನಾರಾಯಣನಿಗೆ ಏನ್ ಮಾಡ್ತಾ ಇದ್ದಾರೆ ಅವರೀಗ ಸಾಕ್ಷಾತ್ ಪ್ರತಿಬಿಂಬವಾದ್ರಿಂದ ಅವರೇ ಇದ್ದಾಗಿದ್ದಾರೆ, ಅದು ವೈಶಿಷ್ಟ್ಯ. ಭಾಸಕೋಶ್ಯ ಪವನಃ ಪವನಸ್ಯ ರುದ್ರ, ಅವರೇ ಇದ್ದಾಗಿದ್ದರೆ ಕೆಲವು ಹೆಸರು ಬರ ಚಿತ್ರ ಬರ್ಬಿಡ್ತಾರೆ, ಕೊನೆಗೆ ಹೆಸರು ಬರೀಬೇಕು ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ರು ಯಾರು ಹೇಳ್ಬೇಕು ಅವರೇ ತಕ್ಷಣ ಹೇಳ್ಬಿಡ್ತಾರೆ. ಯಾವ ಸಾದೃಶ್ಯ ಹೆಚ್ಚಿದ್ದಷ್ಟು ಕೂಡ ಏನಂತ ಕರೀತಾರೆ, ಅವರೇ ಅಂತ ಕರೀತಾರೆ. ಅದಕ್ಕೆ ಆನಂದ ತೀರ್ಥ ಭಗವತ್ಪಾದಾನ್. ಅದಕ್ಕೆ ಇನ್ನೊಂದು ಅರ್ಥ, ಪಾದ ಅಂದ್ರೆ ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನೆ ಪಣ್ಯತೆ. ಶ್ರೀಪಾದರು, ಪಾದ ಅಂದ್ರೆ ಸ್ವರೂಪ ಅಂತ ಅರ್ಥ. ಎಂಥ ಸ್ವರೂಪ ಅಂದ್ರೆ ಭಗವತ್ ಸ್ವರೂಪರು. ಭಗವತ್ ಅಂದ್ರೆ ಏನು? ಐಶ್ವರ್ಯಾದಿ ಷಡ್ಗುಣಗಳಿಂದ ಕೂಡಿರೋ ಸ್ವರೂಪದವರು, ಆ ರೀತಿ ಅರ್ಥ. ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರೇಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತಿರಣ. ಭಗವಾನ್ ಧನ ವಾನ್, ಭಗ ಇರೋರು. ಭಗ ಅಂದ್ರೆ ಆರು ಗುಣಗಳು, ಆರು ಗುಣಗಳನ್ನ ಸ್ವರೂಪದಲ್ಲೇ ಹೊಂದಿದವರು ಅಂತ ಹೇಳೋದಕ್ಕೋಸ್ಕರ ಆನಂದ ತೀರ್ಥ ಭಗವತ್ಪಾದ ಅನ್ನುವಂದೇ ನಿರಂತರ. ಅವ್ರು ಯಾತಕ್ ಮುಖ್ಯವಾಗಿ ದೇವರಿಗೆ ಅನ್ವಯ, ಆಮೇಲೆ ಮಹಾಲಕ್ಷ್ಮಿಗೆ ಭಗವತಿ ಅಂತ ಕರೀಬೇಕು ಶ್ರೀಲಿಂಗ. ಅನಂತರ ಇವರು, ಉಳಿದವರಿಗೆಲ್ಲ ಕಡಿಮೆ ಆಗ್ತಾ ಬರೋದು. ಜ್ಯೋತಿ ಮೇಣದ ಬತ್ತಿದೆ, ಅದು ದೀಪ ಗೊತ್ತಾಯ್ತಾ. ಅದು ದೊಡ್ಡದಾಯ್ತು, ಅದು ದೀಪನೇ. ಸೀರೋ ಕ್ಯಾಂಡ ಬಲ್ಪು ದೀಪ, ಸಾವಿರ ಕ್ಯಾಂಡ ದೀಪನೇ. ಸೊ ಎಲ್ಲ ಭಗವತ್ ಎಲ್ಲರಿಗೂ ಕೂಡ ತಾರತಮ್ಯದಲ್ಲಿ ಭಗವತ್ ಅಬ್ಸಲ್ಯೂಟ್ ಭಗವಂತ ಮತ್ತೆ ಯಾರಲ್ಲಿ ದೇವರಲ್ಲಿ ಅನಂತರ ರಿಲೇಟಿವ್ ಅಂತ ಗೊತ್ತಾ ಬರಬೇಕು. ಇದೆಲ್ಲ ಆಚಾರ ಭಾಗವತಾತ್ರದಲ್ಲಿ ಬರೀತಾರೆ. ಭಗವತ್ ಶಬ್ದ ದೇವರಿಗೆ ಮಾತ್ರ ಉಪಯೋಗಿಸ್ಬೇಕು, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಉಳಿದವರು ಹೇಗೆ ಉಪಯೋಗಿಸ್ಬೋದು ಅಂತೇಳಿ ತಿಳಿಸಿದ್ದಾರೆ. ಅದಿಟ್ಕೊಂಡು ಬರೀತಾರೆ. ಮತ್ತೆ ಅವರು ಯಾತಕ್ಕೆ ನಮಸ್ಕಾರ ಮಾಡಬೇಕು ಅಂದರೆ ಅಲ್ಲೇ ಅರ್ಥ ಇದೆ. ಆನಂದ ತೀರ್ಥರವರು, ಆನಂದದಾಯಕಂ ತೀರ್ಥಂ ಯಸ್ಮಾತ್ ಸಹ ಆನಂದ ತೀರ್ಥ, ಆನಂದ ಕೊಡತಕ್ಕಂತಹ ತೀರ್ಥ ಬರೆದಿದ್ದರಿಂದ ಅವರು ಗುರುಗಳು. ಗುರುಗಳಲ್ಲಿ ದೊಡ್ಡ ಅರ್ಹತೆ ಇರೋದೇನೋ ತೀರ್ಥ ಅಂದರೆ ಗ್ರಂಥ. ಎಂಥ ಗ್ರಂಥ ಬರೀಬೇಕು? ಆನಂದ ಓದ್ದವರಿಗೆ ಆನಂದ, ಓದ್ಬೇಕಾದ್ರೆ ಆನಂದ, ಓದಿದ ಮೇಲೆ ಆನಂದ, ಎರಡೆರಡು. ಓದ್ಬೇಕಾದ್ರೆ ಆನಂದ ಆಗಬೇಕು, ಓದಿದ ಮೇಲೆ ಏನಾಗಬೇಕು? ಔಷಧಿಗಳು ಓದ್ಬೇಕು, ತಗೋಬೇಕಾದ್ರೆ ಕಹಿ, ಆಮೇಲೆ ಇದಾಗ್ಬೋದು. ಶಾಸ್ತ್ರ ಹಾಗಲ್ಲ, ಹೇಗದು? ಅದಕ್ಕೆ ಹೇಳ್ತಾರೆ ಮೋಕ್ಷ ಕೊಡ್ತೀವಿ ಅಂತ ಬಂದರೆ ಶಾಸ್ತ್ರ ಓದ್ತಾ ಕೂತವ್ರು ಬೇಡ ಬೇಡ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಅಧ್ಯಾತಕ್ಕೆ ಆನಂದ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆನಂದ ಇನ್ನೂ ಎಂಜಾಯಬಲ್ ಆದ್ರಿಂದ ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ ನಿರಂತರ. ಆಮೇಲೆ ಇನ್ಹೇಗಿದ್ದಾರೆ ಅಂತ ಕೇಳಿದರೆ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ. ಅವರೇನಿದೆ ಅವರಲ್ಲಿ? ಧರ್ಮಶಾಲಿನ, ವಿಜ್ಞಾನ ಶಾಲಿನ, ವೈರಾಗ್ಯ ಶಾಲಿನ, ಪರಮೈಶ್ವರ್ಯ ಶಾಲಿನ. ಗೊತ್ತ ಶಾಲಿ ಅಂದ್ರೆ ಏನು? ಹೊಂದಿರುವವರು ಅಂತ ಅರ್ಥ. ಏನು ಧರ್ಮ ಹೊಂದಿದ್ದಾರೆ? ಧರ್ಮ ಇದೆ ಅವರಲ್ಲಿ, ವಿಜ್ಞಾನ ಇದೆ, ವೈರಾಗ್ಯ ಇದೆ, ಐಶ್ವರ್ಯ ಇದೆ. ಎಷ್ಟಿದೆ ಅಂದ್ರೆ ಶಾಲಿಗಳು ಪೂರ್ಣ ತುಂಬಿಕೊಂಡ್ಬಿಟ್ಟಿದೆ. ಆದ್ದರಿಂದ ಅವರು ಆನಂದ ತೀರ್ಥ ಭಗವತ್ ನಮಸ್ಕಾರ ಮಾಡ್ತೇವೆ. ಧರ್ಮ ಇರಬೇಕು, ಜ್ಞಾನ ಇರಬೇಕು, ವೈರಾಗ್ಯ ಇರಬೇಕು, ಪರಮೈಶ್ವರ್ಯ ಇರಬೇಕು. ಎಲ್ಲಿ ಬಂದಿದೆ ಇದೆಲ್ಲ? ಐತರೇ ಉಪ ಶುರುವಾಗದೆ ಅದರಿಂದ ನಾಲ್ಕಿದೆ ಅಂತ ಹೇಳಕ್ಕೆ ಹೊರಟಿರೋ. ನಾಲ್ಕು ಶ್ರೇಷ್ಠವಾದ ಗುಣಗಳು ದೇವರಲ್ಲದಿದೆ, ದೊಡ್ಡವರಲ್ಲಿ ಅದಿರುತ್ತೆ ಅಂತ ಹೇಳಿದ್ದಾರೆ. ಆ ದೈತ್ಯನ ಏನಂತ ಕರೆದಿದ್ದಾರೆ ಗೊತ್ತಾ ಅಲ್ಲಿ? ದೈತ್ಯನ ಏನಂತ? ಈರಪಾದರು ಅಂತ ಕರೆದಿದ್ದಾರೆ. ಈರಪಾದರು, ಇದು ಈರಪಾದರು ಅಂದ್ರೆ ಏನು? ಇವು ನಾಲ್ಕು ಯಾರಿಗಿದೆ? ವಾಯುದೇವರಿಗಿದೆ. ಅದರಲ್ಲಿ ಒನ್ ಫೋರ್ತ್ ಅಂದ್ರೆ ಯಾವುದು? ಒನ್ ಫೋರ್ತ್ ಅಂದ್ರೆ ಏನು? ಬರೀ ಸಂಪತ್ ಮಾತ್ರ. ಇದು ದೈತ್ಯರಿಗೆ ಏನು ಬೇಕು? ಬರೀ ಸಂಪತ್ ಅಷ್ಟೇ ಬೇಕು ಅವರಿಗೆ. ಆದ್ರಿಂದ ಅವ್ರು ಏನಂತ ಈರಪಾದರು ಅಂತ ಹೇಳ್ತಾರೆ ದೈತ್ಯರಿಗೆ. ಅದು ಒನ್ ಫೋರ್ತ್ ಇರೋದು, ಒನ್ ಫೋರ್ತ್ ಅಂದ್ರೆ ಫೇಲೇ, 25% ಫೇಲ್ ಫಸ್ಟ್ ಆಫ್ ಆಲ್. ಅದು ಯಾವ್ದಿದೆ ಈ ಮಧ್ಯೆ? ಐಶ್ವರ್ಯ ಇದೆ. ಬರೀ ಐಶ್ವರ್ಯ ಇದ್ರೆ ಕೊಂಡಾಡಬಾರ್ದು. ಯಾತಕ್ಕೆ? ಬಹಳ ಮಿಸ್ಯೂಸ್ ಆಗೋ ಚಾನ್ಸ್ ಇನ್ನೂ ಜಾಸ್ತಿ ಇರುತ್ತೆ ಅದ್ರಲ್ಲಿ. ಆದ್ರಿಂದ ಒಬ್ಬ ಸಾಮಾನ್ಯ ದುಷ್ಟ ಶ್ರೀಮಂತ ದುಷ್ಟ, ಶ್ರೀಮಂತ ದುಷ್ಟ ಹೆಚ್ಚು ಪಾಪ ಮಾಡಕ್ ಬರುತ್ತೆ. ಆದ್ರಿಂದ ಬರೀ ಐಶ್ವರ್ಯ ಒಳ್ಳೇದಲ್ಲ. ಬಟ್ ಇವೆಲ್ಲ ಇದು ಕೊನೆಗೆ ಐಶ್ವರ್ಯ ಎಲ್ಲಿ ಹಾಕಿದ್ರೆ? ಇದರಲ್ಲಿ ಲಾಸ್ಟ್ ಹಾಕಿದ್ದಾರೆ. ಫಸ್ಟ್ ಯಾವ್ದಕ್ಕೆ ಹಾಕಿದ್ರೆ? ಧರ್ಮ ಫಸ್ಟ್ ಹಾಕಿದ್ದಾರೆ. ಧರ್ಮಿಷ್ಠ ಪೂಜ್ಯ, ಶ್ರೀಮಂತ ಪೂಜ್ಯ ಆಗ್ಬೇಕಾಗಿಲ್ಲ. ಮೇ ಆರ್ ಮೇ ನಾಟ್, ಇದು ಮೇ ಡೆಫಿನೆಟ್ಲಿ. ಧರ್ಮದಿಂದ ಏನ್ ಬರುತ್ತೆ ನೆಕ್ಸ್ಟ್? ಕರ್ಮಣ ಜ್ಞಾನ ಮಾತನ್ನು ಓದಿ ವಿಜ್ಞಾನ. ಇವೆರಡು ಇದ್ದಾಗ ಏನಿರಲೇಬೇಕು? ವೈರಾಗ್ಯ ಇರೋದು. ಮುಂದೆ ಐಶ್ವರ್ಯ ಬಂದೇ ಬರುತ್ತೆ. ವೈರಾಗ್ಯ ಇದ್ರೆ ಐಶ್ವರ್ಯ ಬರುತ್ತೆ. ಹೀಗಾಗಿ ನಾಲ್ಕು ಗುಣ ಆಚಾರಲ್ಲಿ ಇರೋದ್ರಿಂದ ಅದು ಉಳಿದವರು ಯೋಗ್ಯರಲ್ಲಿ ಇದ್ದೇ ಇರುತ್ತವೆಲ್ಲ. ಆಚಾರಲ್ಲಿ ಎಷ್ಟಿದೆ ಈಗ? ಜೀವಕೋಟಿ ನಂಬರ್ ಒನ್. ಆದ್ದರಿಂದ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ ಆನಂದ ತೀರ್ಥ ಭಗವತ್ಪಾದ ಅನ್ನುವಂದೇ ಅವರು ಸ್ತೋತ್ರ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದರು. ಎಷ್ಟೊತ್ತು ಮಾಡ್ತೀರಿ ಅಂತ ಪ್ರಶ್ನೆ ಈಗ ಯಾರಿಗೆ? ಅಲ್ಲ ಅಲ್ಲ, ಲೇರಾಗಿದೆ ಅಲ್ಲಿ. ಐಶ್ವರ್ಯ ಸವ ವೀರ್ಯಸ್ಯ ಯಶಸ್ಸೇ ಜ್ಞಾನ ವಿಜ್ಞಾನ ವ್ಯವಸ್ಥೆ ಎರಡು ಉಳಿದು ಬಂದಿಲ್ಲ. ಅದ್ರ ಇನ್ನೆರಡು ಬಂದಿಲ್ಲ. ಧರ್ಮ ಬಂದಿಲ್ಲ ಮುಖ್ಯವಾಗಿ. ಅದು ಸಾಮಾನ್ಯ ಹೇಗೆ ಅಂದರೆ ಕೆಲವು ಪದಲ್ಲಿ ಒಂದನ್ನು ಒಂದು ಸೇರಿಬಿಡುತ್ತೆ. ಫಸ್ಟ್ ರ್ಯಾಂಕ್ ಅಂದರೆ ಫಸ್ಟ್ ಕ್ಲಾಸು ಎಲ್ಲ ಸೇರ್ಕೊಂಡ್ಬಿಡುತ್ತೆ ಅದರೊಳಗೆ ಅದರೊಳಗೆ. ಅದೇ ರೀತಿನೇ ಸೇರಿದ್ರು ಕೂಡ ವಿವರಣೆ ಅಂತ ಕರೀತಾರೆ. ವಿವರ ಎಕ್ಸ್ಪ್ಲನೇಷನ್ ಕೂಡ ಡಿಫ್ರೆಂಟ್ ಟೈಪಲ್ಲಿ. ಆದ್ದರಿಂದ ದೋಷ ಇಲ್ಲ ಅಂದರೆ ಭಗವತ್ತಮೇ ವಿವರಣವತಿ ಅಂತ ಅದಕ್ಕೆ ಅರ್ಥ. ಭಗವಂತ ಆಗಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತ ಅರ್ಥ. ಅದು ದೋಷ ಇಲ್ಲ. ಯಾವುದು ಇಲ್ಲಿ? ಧರ್ಮ ವಿಜ್ಞಾನ ಅಲ್ಲಿ ಏನೇ ಹೇಳಿದ್ದಾರೆ? ಜ್ಞಾನ ವಿಜ್ಞಾನ ವೈರಾಗ್ಯ ಬಂದೋಗ್ಬಿಟ್ಟಿದೆ ಅಲ್ಲಿ. ಜ್ಞಾನ ವೈರಾಗ್ಯ ಇಲ್ಲಿ ಯಾನ್ ಬಂದಿಲ್ಲ ಅಲ್ಲಿ? ಧರ್ಮ ಬಂದಿಲ್ಲ, ಬಂದಿಲ್ಲ. ಆಮೇಲೆ ಐಶ್ವರ್ಯ ಬೇಡಿದ ಎಲ್ಲ ಸೇರಿ ಐಶ್ವರ್ಯ ಬೇರೆ, ಈ ಐಶ್ವರ್ಯ. ಆದ್ರಿಂದ ಧರ್ಮ ಒಂದು ಸ್ಪೆಷಲ್ ಸೇರಿಸಿದ್ರಿಂದ ಎಲ್ಲ ದೇವರು ಷಡ್ಗುಣ ಪೂರ್ಣ ಅಂದ್ರೂ ಒಂದೇ, ಅನಂತ ಗುಣ ಪೂರ್ಣ ಅಂದ್ರೂ ಒಂದೇ. ಷಡ್ಗುಣ ಆರೇ ಆಯ್ತು, ಬಟ್ ಆರಲ್ಲಿ ಏನ್ ಸೇರಿದೆ? ಅದರಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟು ದೇವ್ರು ಒಂದೇ ಗುಣಪೂರ್ಣ, ಸರ್ವಗುಣಪೂರ್ಣ ಒಂದೇ ಹೇಳಿದ್ರು. ಸ್ವಾತಂತ್ರ್ಯ ಒಂದೇ ಹೇಳಿದ್ರು ಸಾಕು. ಒಂದು ಆರು ಎಂಟು ಎಷ್ಟು ಬೇಕಾದ್ರೆ ಹೇಳಿ, ಬಟ್ ಒಂದು ಏನೇ ಆಗಿರುತ್ತೆ ಅವೆಲ್ಲ ಕೂಡ ಉಳಿದ್ರದನ್ನೆಲ್ಲ ಕವರ್ ಮಾಡ್ಕೊಂಡು ಹೇಳುತ್ತೆ, ಅದು ಬಿಟ್ಟು ಹೇಳೋದಿಲ್ಲ. ಅಲ್ಲ 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 ಅಲ್ಲ, ಆ ಜನಗಳಿ ಕುರೂಪಿಗಳಾಗಲಿ ಅಂತೇಳಿ. ಆದ ಆಮೇಲೆ ಪಾಪ ಪರಿಹಾರ ಆಗಿದೆ. ದೇವರು ಯಾವಾಗಲೂ ಕೂಡ ಪರಮಾತ್ಮ ಏನಾಗಿದ್ದಾನೆ? ಸುಂದರಾಕೃತ ಏ ನಮಃ, ಎಂಥ ಸುಂದರ ಅಮಂದ ಆನಂದ ಸಂದೋಹ. ಸೌಂದರ್ಯದ ಸಂದೋಹ ಅಂದ್ರೆ ಗ್ರೂಪ್, ಯಾವ್ದ್ರ ಗ್ರೂಪ್? ಆನಂದ, ಆನಂದದ ಆನಂದಾಕೃತಿ ಪರಮಾತ್ಮ. ಶುದ್ಧ ಆನಂದವರ ಸಂವಿತ್ ದ್ವಿತೀಯ ಬಹುದವ ಭಾರ್ಯ ವೀರ್ಯ ದೇಹಂ. ಶುದ್ಧಾನಂದೋರು ಸಂದೋ ದ್ಯುತಿಬಲ ಬಹುಲೋದಾರ್ಯ ವೀರ್ಯಾದಿ ದೇಹಂ ಟೀಕಾರಾಯರ್ ಮಾತ ಅಲ್ಲಿ ಯಾವುದರಲ್ಲದ ತತ್ವಪ್ರಕಾಶಿಕದಲ್ಲಿ. ಅದಕ್ಕೆ ಇನ್ನು ಅಮಂದ ಆನಂದ, ಅಮಂದ ಮಂದ ಅಂದರೆ ಅಲ್ಪ, ಅಮಂದ ಅಂದರೆ ಪೂರ್ಣ, ಅಮಂದ ಅಂದರೆ ಪೂರ್ಣಾನಂದ ಸಂದೋಹ ಸುಂದರಾಕೃತೈ. ಪರಮಾತ್ಮನ ಆಕಾರದಲ್ಲಿ ಎದ್ದು ಕಾಣತಕ್ಕಂಥ ಅಂಶ ಏನದು ಆನಂದ. ಅದಕ್ಕೆ ಆನಂದ ಆನಂದಮಯೋ ಅಭ್ಯಾಸಾತ್ ಒಂದೇ ವಂದ್ಯಂ ಸದಾನಂದಂ. ದೇವರಲ್ಲಿ ಮೊದಲು ಕಾಣಬೇಕಾದ ಗುಣ ಆನಂದ, ನಮಗೆ ಬೇಕಾಗಿರೋದು ಆನಂದ. ಆದರೆ ನಮ್ಮಲ್ಲಿ ಆನಂದ ಅಡ್ಡಿ ಇದೆ, ಸ್ವಲ್ಪ ಇದೆ. ಆದರೆ ದೇವರ ಆನಂದ ಎಂಥದ್ದು, ಅಮಂದ ಆನಂದ ಸಂದು ಪೂರ್ಣಾನಂದ ಪರಿಪೂರ್ಣ ಪರಮಾತ್ಮ. ಪೂರ್ಣಾನಂದಾಯ ಹರೆಯೇ ನಮಃ ಅಂತ ಹೇಳುತ್ತಾರೆ. ಅಮಂದಾನಂದ ಸಂದೋಹ ಎಲ್ಲ ಇದ್ದು ಆನಂದ ಒಂದಿಲ್ಲವರು ಏನರ್ಥ, ಎಲ್ಲ ವೇಸ್ಟ್ ಇದ್ದಾಗ ಲೆಕ್ಕ. ಆನಂದ ಒಂದಿದ್ದು ಬಿಟ್ರೆ ಆ ರೈಕ್ವರ್ ಇದ್ರು ಏನಿಲ್ಲ, ಏನೇನೇನೇನೂ ಇಲ್ಲ. ಮುಖದಲ್ಲಿ ಎಂಥ ವರ್ತಸ್ಸಿತ್ತು ಅಂದರೆ ಆನಂದ ತುಂಬಿ ತುಳುಕಿದೆ. ಜಾನಶ್ರುತಿಯ ರಾಜ ಚಕ್ರವರ್ತಿ ಅವನು, ಅವನಲ್ಲಿರೋ ಆನಂದಕ್ಕಿಂತ ಜಾಸ್ತಿ ಆನಂದ ಇತ್ತು. ಅದಕ್ಕೆ ಆನಂದ ಅಂಬುದು ಎಲ್ಲ ಗುಣಗಳು ರೆಡ್ಯೂಸ್ ಮಾಡಿ ಎಲ್ಲಿ ಬರುತ್ತದ, ಆನಂದದಲ್ಲಿ. ಅದಕ್ಕೆ ಹೇಕಲು ಸುಖಮೇವ ಮೇಸ್ಯ ದುಃಖಂ ಅನಾಗಪ್ಯಮಾಗುವುದು. ನಮಗೆ ಬೇಕೇ ಬೇಕಾಗಿರೋ ದೊಡ್ಡ ವಸ್ತು ಅಂದರೆ ಆನಂದ, ಬೇಡವೇ ಬೇಡ ಆಗಿರೋ ಬಹಳ ಕೆಟ್ಟ ವಸ್ತು ಅಂದರೆ ದುಃಖ. ಅದಕ್ಕೆ ದುಃಖ ಇರಲೇ ಕೊಡೋದು, ಆನಂದ ಪೂರ್ಣವಾಗಿ ಇರಲೇಬೇಕು ಅಂತ ಅಪೇಕ್ಷೆ ಇರೋದು. ಸ್ತೋತ್ರ ಹಾಗೆ ಹೇಳೋದು, ಇದು ಬರ್ತೀವಿ. ಅಮಂದಾನಂದ ಸಂದೋಹ ಸುಜನೋದಯ ಸಮೃದ್ಧಿ ಪೂರ್ಣಚಂದ್ರಾಯ ವಿಷ್ಣವೇ ಪೂರ್ಣಚಂದ್ರೋ ಗುಣಾರ್ಣವ ಅಮಂದಾನಂದ ಸಾಂದ್ರೋಯೋ ನವಮಿತಂ ಅಂತ ಹೇಳಬೇಕಾದ್ರೆ ಎಲ್ಲ ಮತ್ತೆ ಅದೇ ಬಂದಿರೋದು. ಇಂದಿರಾ ವದನಾಂ ಭೋಜ ರಾಜಹಂಸಾಯ ವಿಷ್ಣವೇ ವಿಷ್ಣು ಇದೆ ವಿಷ್ಣು ವಿಷ್ಣು ವಿಶ್ವಂ ವಿಷ್ಣು ಷಟ್ಕಾರ. ಅದು ನೂ ಆಚಾರ್ಯರು ಎಷ್ಟು ಅರ್ಥ ಹೇಳಿದ್ರು, ಅದಕ್ಕೆ ನೂರಾರು ಅರ್ಥಗಳಿವೆ ಅಂತ ಹೇಳ್ಬಿಟ್ಟು. ವಿಷ್ಣು ವಿಶ್ ಅಂದ್ರೆ ವ್ಯಾಪ್ತ, ನೋ ಅಂದ್ರೆ ಆನಂದಪೂರ್ಣ, ಹೂ ಅಂದ್ರೆ ಸ್ವಭಾವ. ವಿಷ್ಣು ಹೂ ಎಂಬುದು ತಾಚಿಯಲ್ಲಿ ಅರ್ಥ ಕೊಡುತ್ತೆ. ಸೊ ವ್ಯಾಪ್ತವಾದವನು ಆನಂದಾದಿ ಗುಣಗಳನ್ನು ಸ್ವಭಾವವನ್ನು ಹೊಂದಿದವನಿಗೆ ವಿಷ್ಣು ಅಂತ ಹೆಸರು. ಒಂದು ಅರ್ಥ, ಅದನ್ನು ಬೇಕಾದ ಅರ್ಥ ಹೇಳ್ತಾರೆ. ಕೃತಯೇ ನಮಃ. ನೆಕ್ಸ್ಟ್ ಧರ್ಮ ವಿಜ್ಞಾನ ವೈರಾಗ್ಯ ಆಚಾರ್ಯ ಸ್ತೋತ್ರ. ಈಗ ಗೀತಾ ಬರೆದವರು ಕೃಷ್ಣ ಆತನ ಸ್ತೋತ್ರ, ಗೀತಾ ಭಾಷ್ಯ ಬರೆದವರ ಸ್ತೋತ್ರ, ಗೀತಾ ತಾತ್ಪರ್ಯ ಬರೆಯವರ ಸ್ತೋತ್ರ. ಈಗ ಆನಂದ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ ನಿರಂತರಂ. ಮುಖ್ಯಾನ್ವಯ ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ, ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ, ಆನಂದ ತೀರ್ಥ ಭಗವತ್ಪಾದರನ್ನ ಒಂದೇ. ಒಂದೇ ಒಂದೆಂ ಸದಾನಂದಂ, ಒಂದೇ ಮದಕ್ಕೆ ಎಲ್ಲರ್ಥ. ವದಿ ಅಭಿವಾದನ ಸ್ತುತ್ಯೋಹು, ಅಭಿವಾದನ ಮತ್ತು ಸ್ತುತಿ. ಅಭಿವಾದನ ಅಂದ್ರೇನು, ಫಿಸಿಕಲ್ ನಮಸ್ಕಾರ. ಸ್ತುತಿ ಅಂದ್ರೇನು, ಸ್ತೋತ್ರ. ಎರಡು ಬಂತ ಅದಕ್ಕೆ. ಒಂದೇ ಅಂತ ಹೇಳಿದ್ರೆ ನಮಸ್ಕಾರ ಮಾಡ್ತೇನೆ, ನಮಃ ಅಂದ್ರೆ ಒಂದೇ ಅರ್ಥ, ಇದಕ್ಕೆ ಎರಡು ಅರ್ಥ, ಗೊತ್ತಾಯ್ತಾ. ಅದಕ್ಕೆ ಒಂದೇ ಅನ್ನೋ ಪದ ಹೆಚ್ಚು ಎಫೆಕ್ಟ್, ಇನ್ನೂ ಎಫೆಕ್ಟಿವ್. ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ, ಆನಂದ ತೀರ್ಥ ಭಗವತ್ಪಾದರನ್ನ ಒಂದೇ ನಮಸ್ಕರಿಸುತ್ತೇನೆ. ಇನ್ನೊಂದು ಸ್ವಾರಸ್ಯ ಇದೆ, ಬಹುವಚನ ಇದೆ. ದೇವರಿಗೆ ಏನು ಹೇಳಿದರು, ಏಕವಚನ ನಾರಾಯಣಂ ಅಂತೇಳಿ. ಆನಂದ ಭಗವತ್ಪಾದ ಅಂತ ಬಹುವಚನ ಹೇಳಿದರು. ಅದು ಗುರುಗಳು ಶ್ರೀ ಗುರುಭ್ಯೋ ನಮಃ ಅಲ್ಲಿ ಬಹುವಚನ, ಹರಯೇ ನಮಃ ಏಕವಚನ. ಹರಿ ಎಂಬುದು ಏಕವಚನ, ಯಾಕೆ ದೇವರು ಒಬ್ಬನೇ ಒಬ್ಬನ ಅಂತ ಹೇಳೋದಕ್ಕೋಸ್ಕರ ಏಕವಚನ ಹೇಳ್ತಾರೆ. ಗುರುಗಳು ತುಂಬಾ ಜನ ಇರಬೇಕು. ಒಂದೇ ಕ್ಲಾಸ್ನಿಂದ ಇವತ್ತು ಪಿ ಎಚ್ ಡಿ ಮಾಡಿದ್ರೆ ಎಷ್ಟು ಗುರುಗಳು ಇರಬೇಕು. ಒಂದೇ ಕ್ಲಾಸ್ ಶುರು ಮಾಡಿಬಿಟ್ರೆ ಈ ಪ್ಲೇ ಓಮಿಂದ ಶುರುವಾಗುತ್ತೆ. ಗುರುಗಳ ರಾಶಿ ಇರುತ್ತೆ, ಗುರುಗಳು ಯಾವಾಗಲೂ ಹೆಚ್ಚಾನ ಇರಬೇಕು, ದೇವರು ಒಬ್ಬ ಇರಬೇಕು. ಗೊತ್ತಾಯ್ತಾ, ದೇವರು ಒಬ್ಬ ಇರಬೇಕು. ಆದರೆ ದೇವರು ಭಾರಿ ಜನ, ಗುರುಗಳು ಒಬ್ಬರು ಆಗಿಬಿಟ್ರೆ ಬಜೀತ್ ಆಗತ್ತ. ದೇವರು ಎಷ್ಟು ಜನ ಇರಬೇಕು ಯಾವಾಗಲೂ ಒಂದೇ, ಏಕೋ ನಾರಾಯಣ ಆಸಿ. ಇವತ್ತು ತುಂಬಾ ಜನ ಕನ್ಫ್ಯೂಷನ್ ಹಾಗೇನೆ, ಅನೇಕ ದೇವರ ಹತ್ರ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಏನ ಇಲ್ಲಿ ಹೇಳ್ತಾರೆ, ಯಾತಕ್ಕೆ ಅಂದ್ರೆ ಆನಂದ ತೀರ್ಥ ಭಗವತ್ಪಾದ ಅನ್ನೋ ಸ್ವಾರಸ್ಯ ಇದೆ. ಬಹುವಚನ ಮಾಧ್ಯರ್ಥೆ ಅಂತಿದೆ. ಬಹುವಚನ ಮಾಧ್ಯರ್ಥೆ ಅಂದ್ರೆ ಏನೋ, ಆಚಾರ್ಯ ಮೊದಲಾದ ಗುರುಗಳ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ಬಹುವಚನ ಬಂದಾಗ ಅಷ್ಟನ ಸೇರ್ ಇನ್ನೊಂದ ಬಹುವಚನ ಹೇಳೋದಕ್ಕೆ, ಆದಿಶಬ್ದ ಹೇಳೋದಕ್ಕೇನೆ ಗುರುಭ್ಯೋ ನಮಃ ಅಂತ ಹೇಳೋದು. ಅಂದ್ರೆ ಗುರು ಪರಮಗುರು ಎಲ್ಲರೂ ಸೇರಿಬಿಡ್ತಾರೆ ಅಂತ ಅರ್ಥ. ಅದಕ್ಕೆ ಆನಂದ ತೀರ್ಥ ಭಗವತ್ಪಾದರನ್ನ ಮತ್ತವರು ಶಿಷ್ಯವರೇನಿದ್ದ ಅವರನ್ನೆಲ್ಲ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಜನರೆಲ್ಲ ಹೇಳಿದ್ರು. ಆಚಾರ್ಯ ನಮಸ್ಕಾರಕ್ಕೆ ಏನು ವಿಶೇಷ ಅಂದ್ರೆ, ಅವ್ರು ಮೊದಲನೇದಾಗಿ ಭಗವತ್ಪಾದರು, ಅದೇ ಮೊದಲೇ ವಿಶೇಷಣ. ಪಾದ ಅಂದ್ರೇನೋ ಸ್ವರೂಪ, ಭಗವತ್ ಅಂದ್ರೆ ನಾರಾಯಣನ. ನಾರಾಯಣನಿಗೆ ಏನ್ ಮಾಡ್ತಾ ಇದ್ದಾರೆ, ಅವರೀಗ ಸಾಕ್ಷಾತ್ ಪ್ರತಿಬಿಂಬವಾದ್ರಿಂದ ಅವರೇ ಇದ್ದಾಗಿದ್ದಾರೆ, ಅದು ವೈಶಿಷ್ಟ್ಯ. ಭಾಸಕೋಶ್ಯ ಪವನ ಪವನಸ್ಯ ರುದ್ರ, ಅವರೇ ಇದ್ದಾಗಿದ್ದರೆ ಕೆಲವು ಹೆಸರು ಚಿತ್ರ ಬರ್ಬಿಡ್ತಾರೆ, ಅವ್ರಿಗೆ ಹೆಸರು ಬರಿಬೇಕು ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ರು ಯಾರು ಹೇಳ್ಬೇಕು, ಅವ ಅವರೇ ತಕ್ಷಣ ಹೇಳ್ಬಿಡ್ತಾರೆ. ಯಾವ ಸಾದೃಶ್ಯ ಹೆಚ್ಚಿದ್ದಷ್ಟು ಕೂಡ ಏನಂತ ಕರೀತಾರೆ, ಅವರೇ ಅಂತ ಕರೀತಾರೆ. ಅದಕ್ಕೆ ಆನಂದ ತೀರ್ಥ ಭಗವತ್ಪಾದಾನ್. ಅದಕ್ಕೆ ಇನ್ನೊಂದು ಅರ್ಥ, ಪಾದ ಅಂದ್ರೆ ಉತ್ತಮಾನಾಮ ಸ್ವರೂಪಂತೂ ಪಾದಶಬ್ದೇನೆ ಪಣ್ಯತೆ. ಶ್ರೀಪಾದರು, ಪಾದ ಅಂದ್ರೆ ಸ್ವರೂಪ ಅಂತ ಅರ್ಥ. ಎಂಥ ಸ್ವರೂಪ ಅಂದ್ರೆ ಭಗವತ್ ಸ್ವರೂಪರು. ಭಗವತ್ ಅಂದ್ರೆ ಏನು, ಐಶ್ವರ್ಯಾದಿ ಷಡ್ಗುಣಗಳಿಂದ ಕೂಡಿರೋ ಸ್ವರೂಪದವರು. ಆ ರೀತಿ ಅರ್ಥ. ಐಶ್ವರ್ಯ ಸಮಗ್ರಸ್ಯ ವೀರ್ಯಸ ಯಶಸ ಶ್ರೇಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಭಗವಾನ್ ಧನವಾನ್ ಭಗ ಇರೋರು, ಭಗ ಅಂದ್ರೆ ಆರು ಗುಣಗಳು, ಆರು ಗುಣಗಳನ್ನ ಸ್ವರೂಪದಲ್ಲೇ ಹೊಂದಿದವರು ಅಂತ ಹೇಳೋದಕ್ಕೋಸ್ಕರ ಆನಂದ ತೀರ್ಥ ಭಗವತ್ಪಾದ ಅನ್ನುವಂದೇ ನಿರಂತರ ಅವ್ರು ಯಾತಕ್ಕೆ ಸ್ತೋತ್ರ. ಮುಖ್ಯವಾಗಿ ದೇವರಿಗೆ ಅನ್ವಯ, ಆಮೇಲೆ ಮಹಾಲಕ್ಷ್ಮಿಗೆ ಭಗವತಿ ಅಂತ ಕರೀಬೇಕು ಸ್ತ್ರೀಲಿಂಗ. ಅನಂತರ ಇವರು ಉಳಿದವರಿಗೆಲ್ಲ ಕಡಿಮೆ ಆಗ್ತಾ ಬರೋದು. ಜ್ಯೋತಿ ಸಣ್ಣ ಮೇಳದ ಬರ್ತಿದೆ ಅದು ದೀಪ, ಗೊತ್ತಾಯ್ತಾ? ಆಮೇಲೆ ದೊಡ್ಡದಾಯ್ತದೆ ಅದು ದೀಪನೇ. ಜೀರೋ ಕ್ಯಾಂಡ ಬಲ್ಪ್ ದೀಪ, ಸಾವಿರ ಕ್ಯಾಂಡ ದೀಪನೇ. ಸೊ ಎಲ್ಲ ಭಗವತ್, ಭಗವತ್ ಎಲ್ಲರಿಗೂ ಕೂಡ ತಾರತಮ್ಯದಲ್ಲಿ ಭಗವತ್, ಅಬ್ಸಲ್ಯೂಟ್ ಭಗವಂತ. ಮತ್ತೆ ಯಾರಲ್ಲಿ? ದೇವರಲ್ಲಿ. ಅನಂತರ ರಿಲೇಟಿವ್ ತಗೋತಾ ಬರಬೇಕು. ಇದೆಲ್ಲ ಆಚಾರ್ಯ ಭಾಗವತ ಹತ್ತಿರದ ಬರೀತಾರೆ. ಭಗವತ್ ಶಬ್ದ ದೇವರಿಗೆ ಮಾತ್ರ ಉಪಯೋಗಿಸ್ಬೇಕು, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಉಳಿದವರು ಹೇಗೆ ಉಪಯೋಗಿಸ್ಬೋದು ಅಂತೇಳಿ ತಿಳಿಸಿದ್ದಾರೆ, ಅದಿಟ್ಕೊಂಡು ಬರೀತಾರೆ. ಮತ್ತೆ ಅವ್ರು ಯಾತಕ್ಕೆ ನಮಸ್ಕಾರ ಮಾಡಬೇಕು ಅಂದ್ರೆ ಅಲ್ಲೇ ಅರ್ಥ ಇದೆ. ಆನಂದ ತೀರ್ಥರವರು, ಆನಂದದಾಯಕಂ ತೀರ್ಥಂ ಯಸ್ಮಾತ್ ಸ ಆನಂದ ತೀರ್ಥ, ಆನಂದ ಕೊಡತಕ್ಕಂತಹ ತೀರ್ಥ ಬರೆದಿದ್ದರಿಂದ ಅವರು ಗುರುಗಳು. ಗುರುಗಳಲ್ಲಿ ದೊಡ್ಡ ಅರ್ಹತೆ ಇರೋದೇನು? ತೀರ್ಥ ಅಂದ್ರೆ ಗ್ರಂಥ. ಎಂಥ ಗ್ರಂಥ ಬರೀಬೇಕು? ಆನಂದ ಓದ್ದವರಿಗೆ ಆನಂದ, ಓದ್ಬೇಕಾದ್ರೆ ಆನಂದ, ಓದಿದ ಮೇಲೆ ಆನಂದ, ಎರಡೆರಡು. ಓದ್ಬೇಕಾದ್ರೆ ಆನಂದ ಆಗ್ಬೇಕು, ಓದಿದ ಮೇಲೆ ಏನಾಗಬೇಕು? ಔಷಧಿಗಳು ಓದ್ಬೇಕು, ತಗೋಬೇಕಾದ್ರೆ ಕಹಿ, ಆಮೇಲೆ ಇದಾಗ್ಬೋದು. ಶಾಸ್ತ್ರ ಆಗಲ್ಲ, ಹೇಗದು? ಅದಕ್ಕೆ ಹೇಳ್ತಾರೆ ಮೋಕ್ಷ ಕೊಡ್ತೀವಿ ಅಂತ ಬಂದ್ರೆ ಶಾಸ್ತ್ರ ಓದ್ತಾ ಕೂತವ್ರು ಬೇಡ ಬೇಡ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಆನಂದ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆನಂದ ಇನ್ನೂ ಎಂಜಾಯಬಲ್ ಆದ್ರಿಂದ ಆನಂದ ತೀರ್ಥ ಭಗವತ್ಪಾದ ಅನ್ನುವಂದೇ ನಿರಂತರ. ಆಮೇಲೆ ಇನ್ಹೇಗಿದ್ದಾರೆ ಅಂತ ಕೇಳಿದರೆ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ. ಅವರೇನಿದೆ ಅವರಲ್ಲಿ? ಧರ್ಮಶಾಲಿನ, ವಿಜ್ಞಾನ ಶಾಲಿನ, ವೈರಾಗ್ಯ ಶಾಲಿನ, ಪರಮೈಶ್ವರ್ಯ ಶಾಲಿನ. ಗೊತ್ತಾ? ಶಾಲಿ ಅಂದ್ರೆ ಏನು? ಹೊಂದಿರುವವರು ಅಂತ ಅರ್ಥ. ಏನು ಧರ್ಮ ಹೊಂದಿದ್ದಾರೆ? ಧರ್ಮ ಇದೆ ಅವರಲ್ಲಿ, ವಿಜ್ಞಾನ ಇದೆ, ವೈರಾಗ್ಯ ಇದೆ, ಐಶ್ವರ್ಯ ಇದೆ. ಎಷ್ಟಿದೆ ಅಂದ್ರೆ ಶಾಲೆಗಳು ಸಂಪೂರ್ಣ ತುಂಬಿಕೊಂಡ್ಬಿಟ್ಟಿದೆ. ಆದ್ರಿಂದ ಅವರು ಆನಂದ ತೀರ್ಥ ಭಗವತ್ ನಮಸ್ಕಾರ ಮಾಡ್ತೇವೆ. ಧರ್ಮ ಇರಬೇಕು, ಜ್ಞಾನ ಇರಬೇಕು, ವೈರಾಗ್ಯ ಇರಬೇಕು, ಪರಮೇಶ್ವರ್ಯ ಇರಬೇಕು. ಎಲ್ಲಿ ಬಂದಿದೆ ಇದೆಲ್ಲ? ಐತರೆಯ ಉಪೇಕ್ಷೆ ಶುರುವಾಗದೆ ಅದರಿಂದ ನಾಲ್ಕಿದೆ ಅಂತ ಹೇಳಕ್ಕೆ ಹೊರಟಿರೋರು. ನಾಲ್ಕು ಶ್ರೇಷ್ಠವಾದ ಗುಣಗಳು, ದೇವರಲ್ಲಿ ಅದಿದೆ, ದೊಡ್ಡವರಲ್ಲಿ ಅದಿರುತ್ತೆ ಅಂತ ಹೇಳಿದ್ದಾರೆ. ಆ ದೈತ್ಯನೇ ಅಂತ ಕರೆದಿದ್ದಾರೆ, ಗೊತ್ತಾ? ಅಲ್ಲಿ ದೈತ್ಯನೇ ಏನಂತ? ಈರಪಾದರು ಅಂತ ಕರೆದಿದ್ದ. ಈರಪಾದರು, ಇದು ಈರಪಾದರು ಅಂದ್ರೆ ಏನು? ಇವು ನಾಲ್ಕು ಯಾರಿಗಿದೆ? ವಾಯುದೇವರಿಗಿದೆ. ಅದರಲ್ಲಿ ಒನ್ ಫೋರ್ತ್ ಅಂದ್ರೆ ಯಾವುದು? ಒನ್ ಫೋರ್ತ್ ಅಂದ್ರೆ ಏನು? ಬರೀ ಸಂಪತ್ ಮಾತ್ರ. ಇದು ದೈತ್ಯರಿಗೆ ಏನು ಬೇಕು? ಬರೀ ಸಂಪತ್ ಅಷ್ಟೇ ಬೇಕು ಅವರಿಗೆ. ಆದ್ರಿಂದ ಅವ್ರು ಏನಂತ? ಈರಪಾದರು ಅಂತ ಹೇಳ್ತಾರೆ ದೈತ್ಯರಿಗೆ. ಅದು ಒನ್ ಫೋರ್ತ್ ಇರೋದು, ಒನ್ ಫೋರ್ತ್ ಅಂದ್ರೆ ಫೇಲೇ, 25% ಫೇಲ್ ಫಸ್ಟ್ ಆಫ್ ಆಲ್. ಅದು ಯಾವ್ದಿದೆ? ಈ ಮಧ್ಯೆ ಐಶ್ವರ್ಯ ಇದೆ, ಬರೀ ಐಶ್ವರ್ಯ ಇದ್ರೆ ಕೊಂಡಾಡಬಾರ್ದು. ಯಾತಕ್ಕೆ? ಬಹಳ ಮಿಸ್ಯೂಸ್ ಆಗೋ ಚಾನ್ಸ್ ಇನ್ನೂ ಜಾಸ್ತಿ ಇರುತ್ತೆ ಅದ್ರಲ್ಲಿ. ಆದ್ರಿಂದ ಒಬ್ಬ ಸಾಮಾನ್ಯ ದುಷ್ಟ ಶ್ರೀಮಂತ ದುಷ್ಟ, ಶ್ರೀಮಂತ ದುಷ್ಟ ಹೆಚ್ಚು ಪಾಪ ಮಾಡಕ್ ಬರುತ್ತೆ. ಆದ್ರಿಂದ ಬರೀ ಐಶ್ವರ್ಯ ಒಳ್ಳೇದಲ್ಲ. ಬಟ್ ಇವೆಲ್ಲ ಇದು ಕೊನೆಗೆ ಐಶ್ವರ್ಯ ಎಲ್ಲಿ ಹಾಕಿದ್ರೆ? ಇದರಲ್ಲಿ ಲಾಟ್ ಹಾಕಿದ್ದಾರೆ. ಫಸ್ಟ್ ಯಾವ್ದಕ್ಕೆ ಹಾಕಿದ್ದ? ಧರ್ಮ ಫಸ್ಟ್ ಹಾಕಿದ್ದಾರೆ. ಧರ್ಮ ಇಷ್ಟ ಪೂಜ್ಯ, ಶ್ರೀಮಂತ ಪೂಜ್ಯ ಆಗ್ಬೇಕಾಗಿಲ್ಲ. ಮೇ ಆರ್ ಮೇ ನಾಟ್, ಇದು ಮೇ ಡೆಫಿನೆಟ್ಲಿ. ಧರ್ಮದಿಂದ ಏನ್ ಬರುತ್ತೆ ನೆಕ್ಸ್ಟ್? ಕರ್ಮಣ ಜ್ಞಾನ ಮಾತು ಅನ್ನೋತಿ, ವಿಜ್ಞಾನ. ಇವೆರಡೂ ಇದ್ದಾಗ ಏನಿರಲೇಬೇಕು? ವೈರಾಗ್ಯ ಇರೋದು. ಮುಂದೆ ಐಶ್ವರ್ಯ ಬಂದೇ ಬರುತ್ತೆ. ವೈರಾಗ್ಯ ಇದ್ರೆ ಐಶ್ವರ್ಯ ಬರುತ್ತೆ. ಹೀಗಾಗಿ ನಾಲ್ಕು ಗುಣ ಆಚಾರಲ್ಲಿರೋದ್ರಿಂದ ಅದು ಉಳಿದವರು ಯೋಗ್ಯರಲ್ಲಿ ಇದ್ದೇ ಇರುತ್ತವೆಲ್ಲ. ಆಚಾರಲ್ಲಿ ಎಷ್ಟಿದೆ ಈಗ? ಜೀವಕೋಟಿ ನಂಬರ್ ಒನ್. ಆದ್ದರಿಂದ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ ಆನಂದ ತೀರ್ಥ ಭಗವತ್ಪಾದ ಅನ್ನುವಂದೇ ಅವರು ಸ್ತೋತ್ರ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದರು. ಎಷ್ಟೊತ್ತು ಮಾಡ್ತೀರಿ ಅಂತ ಪ್ರಶ್ನೆ ಈಗ ಯಾರಿಗೆ? ಅಲ್ಲ ಅಲ್ಲ, ಲೇರಾಗಿದೆ ಅಲ್ಲಿ. ಐಶ್ವರ್ಯ ಸವ ವೀರ್ಯ ಯಶಸ್ಸೇ ಜ್ಞಾನ ವಿಜ್ಞಾನ ವ್ಯವಸ್ಥೆ ಎರಡು ಉಳಿದು ಬಂದಿಲ್ಲ. ಅದ್ರ ಇನ್ನೆರಡು ಬಂದಿಲ್ಲ. ಧರ್ಮ ಬಂದಿಲ್ಲ ಮುಖ್ಯವಾಗಿ. ಅದು ಸಾಮಾನ್ಯವಾಗಿ ಹೇಗೆ ಅಂದ್ರೆ ಕೆಲವು ಪದಲ್ಲಿ ಒಂದನ್ನ ಒಂದು ಸೇರಿಬಿಡುತ್ತೆ. ಫಸ್ಟ್ ರ್ಯಾಂಕ್ ಅಂದ್ರೆ ಫಸ್ಟ್ ಕ್ಲಾಸ್ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಅದರೊಳಗೆ. ಅದರೊಳಗೆ ಅದೇ ರೀತಿನೇ ಸೇರಿದ್ರು ಕೂಡ ವಿವರಣೆ ಅಂತ ಕರೀತಾರೆ. ವಿವರ ಎಕ್ಸ್ಪ್ಲನೇಷನ್ ಕೂಡ ಡಿಫರೆಂಟ್ ಟೈಪ್ ಅಲ್ಲಿ. ಆದ್ರಿಂದ ದೋಷ ಇಲ್ಲ ಅಂದ್ರೆ ಭಗವತ್ತಮೇ ವಿವರಣವತಿ ಅಂತ ಅದಕ್ಕೆ ಅರ್ಥ. ಭಗವಂತ ಆಗಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತ ಅರ್ಥ. ಅದು ದೋಷ ಇಲ್ಲ. ಯಾವುದು ಇಲ್ಲಿ? ಧರ್ಮ ವಿಜ್ಞಾನ ಅಲ್ಲಿ ಏನೇ ಹೇಳಿದ್ದಾರೆ? ಜ್ಞಾನ ವಿಜ್ಞಾನ ವೈರಾಗ್ಯ ಬಂದೋಗ್ಬಿಟ್ಟಿದೆ ಅಲ್ಲಿ. ಜ್ಞಾನ ವೈರಾಗ್ಯ ಇಲ್ಲಿ ಯಾನ್ ಬಂದಿಲ್ಲ ಅಲ್ಲಿ? ಧರ್ಮ ಬಂದಿಲ್ಲ, ಬಂದಿಲ್ಲ. ಆಮೇಲೆ ಐಶ್ವರ್ಯ ಬೇಡಿದ, ಎಲ್ಲ ಸೇರಿ ಐಶ್ವರ್ಯ ಬೇರೆ. ಈ ಐಶ್ವರ್ಯ ಅದರಿಂದ ಧರ್ಮ ಒಂದು ಸ್ಪೆಷಲ್ ಸೇರಿಸಿದ್ರಿಂದ ಎಲ್ಲ ದೇವರು ಷಡ್ಗುಣ ಪೂರ್ಣ ಅಂದ್ರೂ ಒಂದೇ, ಅನಂತ ಗುಣ ಪೂರ್ಣ ಅಂದ್ರೂ ಒಂದೇ. ಷಡ್ಗುಣ ಆರೇ ಆಯ್ತು, ಬಟ್ ಆರರಲ್ಲಿ ಏನ್ ಸೇರಿದೆ ಅದರಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟು. ದೇವ್ರು ಒಂದೇ ಗುಣಪೂರ್ಣ, ಸರ್ವಗುಣಪೂರ್ಣ ಒಂದೇ ಹೇಳಿದ್ರು, ಸ್ವಾತಂತ್ರ್ಯ ಒಂದೇ ಹೇಳಿದ್ರು ಸಾಕು, ಒಂದು ಆರು ಎಂಟು ಎಷ್ಟು ಬೇಕಾದ್ರೆ ಹೇಳಿ. ಬಟ್ ಒಂದು ಏನಾಗಿರುತ್ತೆ ಅವೆಲ್ಲ ಕೂಡ ಉಳಿದ್ದನ್ನೆಲ್ಲ ಕವರ್ ಮಾಡ್ಕೊಂಡು ಹೇಳುತ್ತೆ, ಅದು ಬಿಟ್ಟು ಹೇಳೋದಿಲ್ಲ. ಅಲ್ಲ 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 ಅಲ್ಲ, ಮೊದ್ಲೇ ಹೇಳಿ ಆಯ್ತು. ಈಗ ಗುರುಗಳಲ್ಲಿ ಪೂಜ್ಯತ್ವಕ್ಕೋಸ್ಕರ ಬಹುವಚನ ಉಪಯೋಗಿಸ್ಬೇಕು ಅಂತ ನಿಯಮ ಇದೆ. ಕಾರಣ ಏನಂದ್ರೆ ಆದಿಪದ ಹೇಳೋದೇ ಮುಖ್ಯ ಉದ್ದೇಶ. ಅದ್ರ ಒಬ್ಬ ಗುರು ಇರೋದಿಲ್ಲ, ಎಲ್ಲಾ ಗುರುಗಳಿಗೂ ನಮಸ್ಕಾರ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಹೇಳಿದ್ರು. ಎಲ್ಲ ಮಾಡಿ ಸಾಧ್ಯವಾಗಲು ಏನ್ ಮಾಡ್ಬೇಕಾಗ, ಮುಖ್ಯರಾದ್ರೆ ಮಾಡಿದ್ರೆ ಆಯ್ತಾಗ. ಅದರಲ್ಲಿ ಒಬ್ಬರನ್ನು ಮೆನ್ಷನ್ ಮಾಡ್ತಾರೆ ಸ್ಪೆಷಲ್ ಆಗಿ. ಭಗವಂತ ಹೇಳಿದ್ನಲ್ಲ, ಆಯ್ಸ್ ಭಗವಂತ ಅಂದ್ರೆ ದೇವರು, ಎಲ್ಲ ಗುಣ ಪೂರ್ಣ ಹೊಂದಿದ್ರೆ ದೇವರು. ಭಗವತ್ಪಾದರು, ಭಗವತ್ಪಾದರು ಅಂದ್ರೆ ಮೊದ್ಲು ಭಗವಂತನಂತೆ ಇರೋರು, ಭಗವತ್ ಸ್ವರೂಪರು. ಯಾವ ಅರ್ಥದಲ್ಲಿ? ಪ್ರತಿಬಿಂಬವಾದ್ದರಿಂದ ಭಗವತ್ ಸ್ವರೂಪರು ಅಂತ ಅರ್ಥ. ಅಥವಾ ಭಗವಂತನಿಗೆ ಪಾದ ಅಷ್ಟೇ, ಭಗವತಃ ಪಾದಾನ್, ಭಗವಂತನ ಪಾದಸ್ಯ ವಿಶ್ವಾಭೂತಾನಿ. ಇಲ್ಲಿ ಪಾದ ಅಂದ್ರೆ ಒನ್ ಫೋರ್ತ್ ಅಂತ ತಗೋಬಾರ್ದು, ದೇವರಿಗೆ ಪಾದ ಅಷ್ಟೇ. ಇವರು ದೇವರು ಭಾರಿ ದೊಡ್ಡವರು ಅಂತ ಹೇಳಿದ್ರು, ಅವರೇನ್ರಿ ಅವ್ರಿಗೆ ಕಾಲಿ ಸಮ ಅಂತ ಹೇಳೋದಿಲ್ಲ, ಹಾಗೆ ಕಾಲಿ ಸಮ ಮೊಳಕಾಲಿ ಸಮ ಅಂತ ಹೇಳಿ ಏನರ್ಥ, ಕಡಿಮೆ ಅಂತ ಅರ್ಥ. ದೇವರಿಗೆ ಭಾರಿ ಕಡಿಮೆ ಆದವರು, ಉಳಿದವರಿಗೆ ಭಾರಿ ಮೇಲಿರೋರು. ಎಷ್ಟೊತ್ತು ನಮಸ್ಕಾರ ಮಾಡುದು ಅಂತ ಪ್ರಶ್ನೆ. ಈಗ ನಿರಂತರಂ ಎಡೆ ಬಿಡದೆ, ಅಂತರ ಅಂದ್ರೆ ಗ್ಯಾಪ್, ನಿರಂತರ ಅಂದ್ರೆ ಏನು ಗ್ಯಾಪ್ ಇಲ್ಲ, ಮಾಡ್ತಾನೆ ಇರ್ತೇನೆ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇರ್ತೇನೆ. ಇಷ್ಟು ಇಂಥ ಗೌರವ ದೇವಕೋಟಿಯಲ್ಲಿ ಬರೋದು ಅವರೊಬ್ಬರಿಗೆ, ರುಜುಗಳಿಗೆ. ಯಾತಕ್ಕೆ ನಿರಂತರ ಯಾಕೆ ಮಾಡ್ಬೇಕು? ನಿರಂತರ ಕಾಪಾಡ್ತಿದ್ದಾರೆ ನಮ್ಮನ್ನು. ಉಸಿರಾಟದಲ್ಲಿ ಏನ್ ಮಾಡ್ತಾರೆ ಅವರು, ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ರೆ ಕತೆ ಮುಗೀತು. ಅದಕ್ಕೆ ನಿರಂತರವಾಗಿ ಏನು ಉಸಿರಾಡಿಸ್ತಾರೆ, ನಿರಂತರ ಅವರು ಸ್ಮರಣೆ ಮಾಡಬೇಕು ಅಂತ ಅರ್ಥ. ಈ ಕಣ್ಣು ನಿರಂತರ ಅಲ್ಲ, ಕಿವಿ ನಿರಂತರ ಅಲ್ಲ, ಗ್ಯಾಪ್ ಇದೆ ಅದಕ್ಕೆ. ರೆಸ್ಟ್ ತಗೋಬಹುದು, ಕಣ್ಣೀರ್ ರೆಪ್ಪೆನೇ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ, ಮೂಗಿ ರೆಪ್ಪೆ ಹಾಕಿಲ್ಲ. ಯಾಕೆ ತುಳಿದಾದ್ರೆ ಕತೆ ಬೂದೋಯ್ತು, ಅದರಿಂದಾಗಿನೆ ಕಣ್ಣು ಮಲಿಕೊಂಡೆ ಮಲಗಿಬಿಡ್ತು, ಪೂರ್ತಿ ಹೂ ಮುಚ್ಕೊಂಡು ಮಲ್ಕೊಂಡ್ಬಿಟ್ರೆ ಹೋಯ್ತು. ಅದಕ್ಕೆ ನಿರಂತರ ಅದು ಹುಡುಗ ನಿರಂತರ ಅನ್ನೋ ಪದ ಉಪಯೋಗಿಸ್ಬೇಕಾದ್ರೆ ಅವ್ರ ಯೋಗ್ಯತೆ ಹೇಗಿರಬೇಕು? ಅಂತರವಿಲ್ಲದೆ ಕೆಲಸ ಮಾಡೋರಿಗೆ ನಿರಂತರ ಸ್ಮರಣೆ ಮಾಡಬೇಕಾದ್ರಿಂದ ಅವರು ನಮಸ್ಕಾರ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ. ಸ್ರ ಪದ್ಮನಾಭ ತೀರ್ಥಾರ್ಕ ಗೋಗಣಸ್ತು ದೃಶೇ ಮಮ. ಧರ್ಮ ಅಂತ ಏನ್ ಹೇಳಿದ್ದಾರೆ ಈಗ? ಧಾರಣಾ ಧರ್ಮ ಇತ್ಯಾಹು, ಭಾಗವತ ಧರ್ಮ ಅಂತ ಅರ್ಥ. ಧರ್ಮ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರು, ಆ ಧರ್ಮ ವೈಷ್ಣವ ಧರ್ಮ. ಭಾಗವತ ಹಿಂದ್ ಬಂತಲ್ಲ ಭಾಗವತಲ್ಲಿ, ಧರ್ಮ ಅನ್ ಭಾಗವತ ಅನ್ ಭೂತ ಅಂತ ಅದು ಬಂತು. ಆನಂದ ಸಾ ಪದ್ಮನಾಭ ತೀರ್ಥಾರ್ಕ ಗೋಗಣಸ್ತು ದೃಶೇ ಮಮ. ನಾ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಸಹ ಪದ್ಮನಾಭ ತೀರ್ಥಾರ್ಕ ಗೋಗಣ ಮಮ ದೃಶೇ ಅಸ್ತು. ಇದು ಮೊದಲನೇದು. ನಾ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಸಹ ಆ ಪದ್ಮನಾಭ ತೀರ್ಥರು ಏ ಹೇಗಿದ್ದಾರೆ ಅವರು? ಪದ್ಮನಾಭ ತೀರ್ಥ ಅರ್ಕ, ಅರ್ಕ ಅಂದ್ರೇನು? ಸೂರ್ಯ. ಪದ್ಮನಾಭ ತೀರ್ಥ ಸೂರ್ಯ ಇದ್ದಾಗಿದ್ದಾರೆ. ಅವರ ಗೋ ಗಣ, ಗೋ ಅಂದ್ರೇನು? ಮಾತು. ಗಣ ಅಂದ್ರೆ ಗಣ ಅಂದ್ರೆ ವಾಂಗ್ಮಯ. ಪದ್ಮನಾಭ ತೀರ್ಥರ ಮಾತುಗಳು ಏನಿವೆ ಅವು ನಮ್ಮನ್ನ ದೃಶೆ, ದೃಶೆ ಅಂದ್ರೆ ಸೂರ್ಯನಿಂದ ಏನಾಗುತ್ತೆ ನಮಗೀಗ? ಬೆಳಕು ಬರುತ್ತೆ, ಬೆಳಕು ಸೂರ್ಯನಿಂದ ಬೆಳಕು, ಗುರುಗಳಿಂದ ಜ್ಞಾನ. ಪದ್ಮನಾಭ ತೀರ್ಥರನ್ನು ಸೂರ್ಯನಿಂದ ನಮಗೆ, ಅವರು ನಮಗೆ ದೃಶೆ ಮಮ ಅಸ್ತು, ನನಗೆ ಜ್ಞಾನ ಕೊಡುವವರಾಗಲಿ. ಅದಕ್ಕೆ ಡೈರೆಕ್ಟ್ ಯಾವಾಗಲೂ ಇಂಡೈರೆಕ್ಟ್ ಹೇಳ್ಬಿಟ್ರು ಪರಿಗೆ ಡೈರೆಕ್ಟ್ ಹೆಸರೇ ಮರ್ತು ಹೋಗ್ಬಿಡ್ತದೆ. ಆದ್ದರಿಂದ ಒಮ್ಮೊಮ್ಮೆ ಹೇಳ್ಬೋದು ಅಂತ ಹೇಳಿದರು. ಒಮ್ಮೆ ಓಟ್ ಇಷ್ಟ ಆಗಿ ಬಂದಿರ್ತಾರೆ, ಹೆಂಡತಿ ಇರ್ತಾಳೆ, ಗಂಡ ಹೆಸರು ಹೇಳ್ಬಾರ್ದು, ಹೇಳ್ದವ್ರು ಏನಾಗುತ್ತೆ ಕೊನೆಗೆ? ಓಟಿಗಿದೆ ಹೋಗ್ಬಿಡುತ್ತೆ ಕೊನೆಗೆ, ಅದು ಸಾಧ್ಯ ಇಲ್ಲ. ಅವಾಗ ಹೇಳಬೇಕು ಎಲ್ಲ ಅಹಂಕಾರ, ತಾನು ಕ್ವಾಲಿಫಿಕೇಶನ್ ಹೇಳ್ಕೋಬಾರ್ದು. ಅಪ್ಲಿಕೇಶನ್ ಹೇಳ್ಕೊಂಡ್ರೆ ಕೆಲಸ ಸಿಗೋದಿಲ್ಲ. ಆಮೇಲೆ ಅವರಿಗೆ ಕಂಡ್ಕೊಂಡವ್ರು ಮುಂದೆ ಹೇಳ್ಕೊತ ಓಡಾಡಿದ್ರೆ ಬಹು ಹುಚ್ಚ ಆಗ್ತಾರೆ. ಅಲ್ಲಿ ಹೇಳಿದವರು ಹುಚ್ಚ ಆಗ್ತಾರೆ. ಮತ್ತೆ ಎಲ್ಲ ಹೌದು ಹೇಳಿ, ಯಾಕೆ ಹೇಳಿ ವಿನಯ ಅದ ಹೇಳಿ ಹೇಳ್ಕೋಬಾರ್ದು ಅಂತ ಹೇಳಿಲ್ಲ ಅಂತಾರೆ. ಬರೀ ಮೆಸ್ಸಿ ಬರ್ಬೇಡ್ರಿ, ರ್ಯಾಂಕ್ ಬರಲೇ ಇಲ್ಲ, ರ್ಯಾಂಕ್ ಬಂದಿದ್ದು ಯಾಕೆ ಅಹಂಕಾರ ಬರಬಾರ್ದು ಅಂತ ಹೇಳಿಲ್ಲ ಅಂತ ಹೇಳಿದ. ಏನಾಯ್ತಲ್ಲಿ ಕೆಲಸ ಕಳ್ಕೊಂಡ ಅಲ್ಲಿ ಅದು ಅಹಂಕಾರ ಅಂತ ಕರೆಯೋದಲ್ಲ. ಏನದು ಆಚಾರ್ಯ ಮನೆ ಹತ್ಕೊಂಡು ಹೇಳ್ತಾರೆ, ಯಥಾಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನ ದೋಷ ಕೃತ. ಎಷ್ಟು ಸರಿಯಾಗಿದೆ ಅಷ್ಟು ತಿಳ್ಕೊಂಡ್ರೆ ದೋಷ ಅಲ್ಲ, ಹೆಚ್ಚು ಹೇಳಿದ್ರೆ ದೋಷ. ಅರ್ಥ ಆಯ್ತಾ? ಅದೆಲ್ಲ ತಿಳ್ಕೊಂಡ್ರೆ ಯಾವಾಗಲೂ ಹೇಳಿದ್ರೆ ತಪ್ಪು ಅಂತ ಒಮ್ಮೊಮ್ಮೆ ಹೇಳ್ಬಹುದು. ಸ ಪದ್ಮನಾಭ ತೀರ್ಥಾರ್ಕ ಗೋಗಣ ಅಸ್ತು ದೃಶೇ ಮಮ. ನಾ ತತ್ವ ನನಗೆ ಜ್ಞಾನವನ್ನು ಕೊಡ್ಲಿ. ಯಾವ್ದು ದೃಶ್ಯಗೂ ಏನ್ ಸಂಬಂಧ? ಪದ್ಮನಾಭ ತೀರ್ಕ ಅರ್ಕ ಆಯ್ತು, ಗೋ ಅಂದ್ರೆ ಕಿರಣ, ಗಣ ಅಂದ್ರೆ ಕಿರಣಾವಲಿ ಅಂತ ಅರ್ಥ. ಸೂರ್ಯನ ಕಿರಣಗಳು ನಮಗೆ ದಾರಿ ಏನ್ ಕೊಡ್ಲಿ, ದಾರಿ ತೋರಿಸ್ಲಿ. ಪದ್ಮನಾಭ ತೀರ್ಥರು ಅಂತಕ್ಕಂಥ ಸೂರ್ಯನ ಗ್ರಂಥಗಳು ನಮಗೆ ತತ್ವ ಮಾರ್ಗದ ದಾರಿ ತೋರಿಸ್ಲಿ ಅಂತ ಅರ್ಥ. ಗೋ ಗಣ ಶ್ರೀಮದ್ ಆನಂದ ತೀರ್ಥಾರ್ಯ ಗೋಗಣ. ಅಲ್ಲಿ ಹೇಳ್ಬೇಕಾದ್ರೆ ನಿತ್ಯ ಕೃಷ್ಣಾಮೃತ ಕೊನೆಯ ಹೇಳ್ತಾರೆ. ಶ್ರೀಮದ್ ಆನಂದ ತೀರ್ಥ ಅಂತಕ್ಕಂಥ ಸೂರ್ಯ ಅವರಿಂದ ಬಂದ ಗೋಗಣ ಕೃಷ್ಣಾಮೃತ ಮಹಾರಣವ ಅಂತ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಪದ್ಮನಾಭ ತೀರ್ಥಾರ್ಥ ಗೋಗಣ ಅಸ್ತು ದೃಶ್ಯ ಮಮ, ಪದ್ಮನಾಭ ತೀರ್ಥರ ಬಗ್ಗೆ ಹೇಳಲಿಲ್ಲ, ಅವರು ಬರೆದ ಗ್ರಂಥಗಳು ನಮ್ಮನ್ನು ದಾರಿ ತೋರಿಸಲಿ ಅಂತ ಹೇಳ್ತಾರೆ. ಯಾಕೆ ನತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ, ನಮ್ಮ ಮನೆಯಲ್ಲಿ ಎಲ್ಲ ಲೈಟ್ ಸಾಮಾನ್ಯ ಲೈಟ್ ಸಾಕು, ಅಲ್ಲಿ ಸೂರ್ಯ ಪ್ರಯಾಣಕ್ಕೆ ಯಾವ್ದು ಬೇಕಾಗುತ್ತೆ ನಮಗೆ? ಸೂರ್ಯನ ಬೆಳಕಲ್ಲಿ ಸಂಚಾರ ಮಾಡಿದ್ರೆ ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಸೂರ್ಯನ ಬೆಳಕು ಇದ್ದಾಗೆ ಪದ್ಮನಾಭ ತೀರ್ಥರ ಗ್ರಂಥಗಳ ಬೆಳಕು ನಮಗೆ ಬೇಕು. ಯಾತಕ್ಕೆ ಆ ಬೆಳಕಿಲ್ದ ಹೋದ್ರೆ ಹೇಗೆ ನಾವು ಸಂಚಾರ ಮಾಡೋದು ಸಾಧ್ಯ ಇಲ್ಲ. ಹಾಗೆ ನಾ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ, ಉಪಜೀವನ ಅಂದ್ರೇನು? ಅವಲಂಬನೆ. ಯಾರನ್ನು ಅವಲಂಬಿಸದೆ ಹೋದ್ರೆ ತತ್ವ ಮಾರ್ಗೇ ಗಮನಂ ನಾ ತತ್ವಜ್ಞಾನ ತತ್ವ ಮಾರ್ಗದಲ್ಲಿ ನಡೀಲಿಕ್ಕಾಗೋದೇ ಇಲ್ಲ. ಪದ್ಮನಾಭ ತೀರ್ಥರ ಗ್ರಂಥಗಳನ್ನು ಅವಲಂಬಿಸದೆ ಹೋದರೆ, ಅವುಗಳ ಪ್ರಯೋಜನ ಪಡೆದೇ ಹೋದರೆ ತತ್ವ ಮಾರ್ಗದಲ್ಲಿ ಮುಂದೆ ಹೋಗಲಿಕ್ಕೆ ಬರೋದಿಲ್ಲ. ಮೊದಲು ಭಾಷ್ಯಕ್ಕೆ ಟೀಕಾ ಬರೆದವರು ಯಾರು? ಅವರೇ ಪೂರ್ಣ ಪ್ರಜ್ಞೆ, ಪೂರ್ಣ ಪ್ರಜ್ಞೆ ಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನಿ. ಆದ್ದರಿಂದ ಅವ್ರ ಗ್ರಂಥಗಳು ನಮಗೆ ಬೇಕು, ಅದನ್ನ ನೆನಸ್ಮರಣೆ ಮಾಡ್ಕೊಂಡು ಮಾಡ್ತೀರಿ ಅಂತ ಹೇಳಿದ್ರು. ಇಲ್ಲಿ ಇಷ್ಟೇ ಹೇಳಿಬಿಟ್ರು. ಸುಧಾ ಅಲ್ಲಿ ಬರೆ ಸನ್ಯಾಯ ರತ್ನ ಅವಳು ಎಲ್ಲ ಮೆನ್ಷನ್ ಮಾಡ್ತಾರೆ, ಅವ್ರು ಯಾವ ಗ್ರಂಥ ಅಂದ್ರೆ ಹೆಸರು ಹೇಳ್ತಾರೆ. ಇಲ್ಲಿ ಜನರಲ್ಲೇ ಹೇಳಿಬಿಟ್ರು. ಗೀತಾ ಭಾಷ್ಯಕ್ಕೂ ಟೀಕಾ ಬರೆದಿದ್ದಾರೆ ಪದ್ಮನಾಭ ತೀರ್ಥರು, ಗೀತಾ ತಾತ್ಪರ್ಯಕ್ಕೂ ಟೀಕಾ ಬರೆದಿದ್ದಾರೆ. ಸೊ ಎರಡು ಗ್ರಂಥ ಓದೇ ಬರೀತಿದ್ದೀವಿ ಅಂತ ಅರ್ಥ. ಅದಕ್ಕೆ ಎಕ್ಸ್ಪೆನ್ಷನ್ ಇದು. ನಾ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ, ಅವರನ್ನು ಉಪಜೀವಿಸದೆ ಹೋದರೆ ಅವಲಂಬಿಸದೆ ಹೋದರೆ ತತ್ವ ಮಾರ್ಗ ನಡೆಯಲಿಕ್ಕಾಗೋದೇ ಇಲ್ಲ. ನಾ ಸಾಮಾನ್ಯ ದಾರಿಯಲ್ಲಿ ಲೈಟ್ ಹಾಕೊಂಡು ಹೋಗಿ ಮ್ಯಾನೇಜ್ ಮಾಡಿಬಿಡ್ಬೋದು, ಬದ್ರಿ ದಾರಿ 6 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಬೆಳಗ್ಗೆ. ಯಾತಕ್ಕೆ ಲೈಟ್ ಹಾಕೊಂಡು ಹೋಗ್ತೀರಿ? ಆ ಲೈಟ್ ಸಾಲದು. ಯಾವ್ದಕ್ಕೆ ಸಾಲದು? ಬದ್ರಿಯಲ್ಲಿ ಹೋಗ್ಲಿಕ್ಕೆ ಸಾಲದು, ಅದಕ್ಕೆ ಡೇ ಲೈಟೇ ಆಗಬೇಕು. ಸೂರ್ಯ ಮುಡಿಯುವ ತಕ್ಷಣ ಸ್ಟಾಪ್ ಯಾತಕ್ಕೆ ಮಾಡ್ತಾರೆ ಅಂದರೆ ಅದು ಸಾಧ್ಯ ಇಲ್ಲ. ಅದು ಈ ಬೆಳಕಿಗೆ ಅದು ಸರಿಯಾಗಿ ಕಾಣೋದಿಲ್ಲ, ಅನ್ಕೊಂಡು ಅನ್ಕೊಂಡು ಗೊತ್ತಾಗೋದಿಲ್ಲ. ಅದು ಅದೇ ಬೇಕು. ತತ್ವ ಮಾರ್ಗ ಭಾರಿ ಕಷ್ಟ. ಅದು ಯಾಕೆ ಕಷ್ಟ ಅಂತ ಎಲ್ಲಿ ಹೇಳಿದ್ದಾರೆ? ಅದನ್ನ ಕ್ಷುರಸ್ಯ ಧಾರಾ ರಿಷಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಅದು ಕತ್ತಿ ಅಲಿಗೆ ಮೇಲೆ ನಡೆಸಾಗ ಅಷ್ಟು ಸೂಕ್ಷ್ಮ ಅದು. ಅವಾಗ ಎಷ್ಟು ಸ್ವಲ್ಪ ಭಾರ ಹಾಕಿದರೆ ಬಿದ್ದು ಬಿಡ್ತಾನೆ, ಹೆಚ್ಚು ಭಾರ ಹಾಕಿದರೆ ಕಾಲು ಚುಚ್ಚಿಕೊಂಡ್ಬಿಡುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು? ಅದನ್ನ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕು. ಅದು ತತ್ವ ಮಾರ್ಗದಲ್ಲಿ ಸ್ವಲ್ಪ ಚಾಚು ತಪ್ಪಾರದು ಅಂತಾರಲ್ಲ ಹಾಗೆ. ಅದು ಅದಕ್ಕೋಸ್ಕರನೇ ಅದಕ್ಕೆ ದೊಡ್ಡ ಸೂರ್ಯನ ಬೆಳಕೇ ಬೇಕು. ಅಂತ ಬೆಳಕು ಪದ್ಮನಾಭ ತೀರ್ಥರು ಸೂರ್ಯ ತತ್ವ ಮಾರ್ಗ ಮಧ್ವಾಚಾರ ತೋರಿಸಿದ್ದು. ಅದನ್ನು ನೋಡಕ್ ನಮಗೆ ಭಾಷ್ಯ ಬೇಕು ಅಂದ್ರೆ ಇವರು ಓದ್ಬೇಕು ಅಂತ ಅರ್ಥ. ಅವರ ಗ್ರಂಥಗಳಿಗೆ ಟೀಕಾ, ಪ್ರಾಚೀನ ಟೀಕಾಕಾರರು ಅಂತ ಅವ್ರಿಗೆ ಹೆಸರು. ಪ್ರಣಮ್ಯ ಚರಣದ್ವಂದ್ವಂ ಗುರುಣಾಂ ತತ್ ಕೃಪಾಬಲಾತ್ ವ್ಯಾಕರಿಷ್ಯೇ ಯಥಾಬೋಧಂ ಗೀತಾ ತಾತ್ಪರ್ಯ ನಿರ್ಣಯಂ. ಇಷ್ಟು ಹೇಳಿ ಇನ್ನು ಪ್ರಣಮ್ಯ ಚರಣದ್ವಂದ್ವಂ ಗುರುಣಾಂ ತತ್ ಕೃಪಾಬಲಾತ್. ಇವರು ಅಕ್ಷೋಭ ತೀರ್ಥ ಹೆಸರು ಹೇಳಲಿಲ್ಲ ಇಲ್ಲಿ, ಅಲ್ಲಿ ಅಕ್ಷೋಭ ಹೆಸರು ಹೇಳ್ತಾರೆ. ಅಕ್ಷೋಭ ತೀರ್ಥರು ಅಕ್ಷೋಭ್ಯತೀರ್ಥ ಮೃಗರಾಜ ವಹಂ ನಮಾಮಿ ದುರ್ವಾದಿ ವಾರಣ ವಿದಾರಣ ದತ್ತ ದೀಕ್ಷಂ ಅಕ್ಷೋಭ್ಯತೀರ್ಥ ಮೃಗರಾಜ ಅಲ್ಲಿ ಹೆಸರು ಹೇಳಿದ್ರು, ಇಲ್ಲಿ ಹೇಳಿದ್ರೆ ಬರೀ ಗುರುಗಳು ಅಂತ ಹೇಳ್ಬಿಟ್ರು ಅಷ್ಟೆ. ಪ್ರಣಮ್ಯ ಚರಣದ್ವಂದ್ವಂ ಗುರುಣಾಂ, ಗುರುಣಾಂ ಚರಣದ್ವಂದ್ವಂ ಪ್ರಣಮ್ಯ. ದ್ವಂದ್ವ ಅಂದ್ರೆ ಎರಡು, ಚರಣದ್ವಂದ್ವ ಎರಡೂ ಕಾಲುಗಳಿಗೂ ನಮಸ್ಕರಿಸಿ. ಪ್ರಣಮ್ಯ ನತ್ವ ಪ್ರಣಮ್ಯ, ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ. ಈ ಪದ ಎಲ್ಲಿ ಬಂದಿತ್ತು ಈಗಾಗಲೇ ಡೀಟೇಲ್ ಆಗಿ ಎಲ್ಲಿ ಹೇಳಿತ್ತು? ಪ್ರಣಮ್ಯ ಚರಣಾಂಭೋಜ ವಿವಲಂ ಕಮಲಾಪತೇಹೇ. ಮುಂದೆ ಎಲ್ಲಿ ಬಂದಿದ್ರು ಅದು ಹೇಳ್ಬಿಟ್ರೆ ಎಲ್ಲಿ ಬೇಕು ಗೊತ್ತಾಗಿ ಬಿಡುತ್ತೆ. ಪ್ರಮಾಣ ಪದ್ಧತಿ ಕುರ್ಮೋ ಬಾಲಾನಾಂ ಬೋಧ ಸಿದ್ಧ ಎಲ್ಲ ಅರ್ಥ ಹೇಳಿದೆ. ಎರಡು ಪಾದಕ್ಕೆ ಯಾಕೆ ನಮಸ್ಕಾರ ಎಲ್ಲ ಹೇಳಿಬಿಟ್ಟಿದೆ. ಆದ್ದರಿಂದ ಗುರುಣಾಂ ಗುರುಗಳಿಗೆ ನಮಸ್ಕಾರ ಮಾಡಿ. ತತ್ಕೃಪಾ ಬಲಾತ್ ಪೂರ್ಣ ಪ್ರಜ್ಞ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ. ಅವರ ಕೃಪೆಯ ಬಲ ನಮಗೆ. ವ್ಯಾಕರಣಾದಿಗಳ ಬಲ ಸೆಕೆಂಡರಿ, ಮುಖ್ಯ ಬಲ ಯಾವುದು? ಗುರುಗಳ ಅನುಗ್ರಹದ ಬಲ. ಅದರಿಂದ ನಾನು ಗೀತಾ ತಾತ್ಪರ್ಯ ನಿರ್ಣಯಂ ವ್ಯಾಕರಿಷಿ. ಗೀತಾ ತಾತ್ಪರ್ಯ ಪೂರ್ತಿ ಹೆಸರು ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ನಿರ್ಣಯ, ಇವೆಲ್ಲ ಕೂಡ ನಿರ್ಣಯಗಳು ಅಂತ ಹೇಳಿ ಗ್ರಂಥ ಪೂರ್ತಿ. ಗೀತಾ ತಾತ್ಪರ್ಯ ಶಾರ್ಟ್ ಫಾರ್ಮ್, ಎಕ್ಸ್ಪ್ಯಾಂಡೆಡ್ ಪೂರ್ತಿ ಫಾರ್ಮ್ ಗೀತಾ ತಾತ್ಪರ್ಯ ನಿರ್ಣಯ. ಅದನ್ನ ವ್ಯಾಕರಿಷ್ಯ ವ್ಯಾಖ್ಯಾನವನ್ನು ಮಾಡ್ತೇನೆ ಅಂತ ಹೇಳಿ ವ್ಯಾಖ್ಯಾನವನ್ನು ಮಾಡ್ತೇನೆ. ಇಲ್ಲಿ ಏಕವಚನ ಉಪಯೋಗಿಸಿದರು. ಯಾತಕ್ಕೆ ಅಂದ್ರೆ ಮತ್ತೆ ವಿನಯ ತೋರಿಸೋಕ್ಕೋಸ್ಕರ ನಾನು ಮಾಡ್ತೇನೆ. ಅಹಂಕಾರದಿಂದ ಹೇಳಿದ್ದಲ್ಲ ಅದು, ವಿನಯದಿಂದ. ಯಥಾಬೋಧಂ ಅಲ್ಲ, ಇಷ್ಟೆಲ್ಲ ಭಾರಿ ಕಷ್ಟ ಭಾರಿ ದೊಡ್ಡವ್ರಿಗಂತ ಅಂತ ಹೇಳಿಬಿಟ್ರಿ ವ್ಯಾಖ್ಯಾನ ಮಾಡ್ತಾರಲ್ಲ ಅಂದ್ರೆ ಪೂರ್ತಿ ಮಾಡಲಿಕ್ಕೆ ಕೊಡಿ. ಯಥಾಬೋಧಂ ನಂಗೆ ಎಷ್ಟು ತಿಳಿಯುತ್ತೋ ಅಷ್ಟು ಮಾಡ್ತೇನೆ. ಯಥಾಬೋಧ ಬೋಧಂ ಮನತಿಕ್ರಮ್ಯ ಯಥಾಬೋಧಂ. ಬೋಧ ಅಂದ್ರೆ ಜ್ಞಾನ, ತಿಳಿದಷ್ಟು ಅರ್ಥ ಬರೀತೇನೆ ಹೊರತು ಎಲ್ಲ ಬರೀತೇನೆ ಅಂತ ಹೇಳಲಿಲ್ಲ. ಅವರು ಯಥಾಬೋಧ ಮಿದು ಕೊಟ್ಟು ಲೇಸತ ಆಯ್ತಾಗ ಆಚಾರ್ಯ ಯಥಾಬೋಧಂ ಅಂದ್ರೆ ಅವರ ಅರ್ಥ ಬೇರೆ, ಇವರು ಯಥಾಬೋಧಂ ಅಂದ್ರೆ ಅರ್ಥ ಏನು ಅಂದ್ರೆ ನಾನು ತಿಳಿದಷ್ಟು ಹೇಳ್ತೇನೆ ಅಂತ ಬರೆದರು. ನಮ್ಮ ಮುಂದೆ ಮೇಷ್ಟ್ರು ಪಾಠ ಮಾಡಬೇಕಾದ್ರೆ ನನಗೆ ತಿಳಿದಷ್ಟು ಪಾಠ ಮಾಡ್ತೇನೆ ಅಂದ್ರೆ ಮೇಷ್ಟಿ ಕಡಿಮೆ ತಿಳಿದೇ ಆಗ್ಬಿಡುತ್ತೆ ಬರೀ. ಅಲ್ಲಿ ಹಾಗಲ್ಲ, ಅಲ್ಲಿ ಯಥಾಬೋಧ ಬಂದ್ರೆ ರಾಯರು ಒಳ್ಳೆ ಸಾರಸ್ಯರ್ಥ ಬರೀತಾರೆ. ಶಿಷ್ಯಬೋಧ ವರದಿ ಕ್ರಮ್ಯ, ಶಿಷ್ಯರಿಗೆ ತಿಳಿಯಷ್ಟು ಬರೀತಾರೆ, ನನಗೆ ಭಾರಿ ಗೊತ್ತಿದೆ, ನಿಮಗೆ ತಿಳಿಯಷ್ಟು ಬರೀತಾರೆ ಹೊರತು ಎಲ್ಲ ಬರೆಯೋದಿಲ್ಲ. ಅದಕ್ಕೆ ಗುರುಗಳ ಅಪೇಕ್ಷೆ ದೊಡ್ಡವರಿದ್ದಾಗ ಯಥಾಬೋಧ ಬಂದ್ರೆ ಸ್ವಲ್ಪ ಹೇಳ್ತೇನೆ, ನಮ್ಗೆ ಜಾಸ್ತಿ ಹೇಳೋ ಗೊತ್ತಿಲ್ಲ ಆದ್ರಿಂದ. ಆಚಾರ್ಯರು ಸ್ವಲ್ಪ ಹೇಳ್ತೇನೆ, ಜಾಸ್ತಿ ಇದೆ ನಿಮಗೆ ತಿಳಿಯೋದಿಲ್ಲ ಆದ್ರಿಂದ. ಇವರು ನಮ್ಗೆ ದೊಡ್ಡವ್ರಿಂದ ನಮ್ಗೆ ಕಡಿಮೆ ಗೊತ್ತಿದೆ ಹೇಳ್ತೇನೆ. ಸಣ್ಣವ್ರು ಬಂದು ಹೇಳಬೇಕಾದ್ರೆ ನಿಮಗೆ ತಿಳಿಯಷ್ಟು ಹೇಳ್ತೇನೆ, ಎಲ್ಲ ಹೇಳಬೇಕು, ಗಾಬರಿ ಆಗಬೇಡಿ, ನಿಮ್ಗೆ ಎಷ್ಟು ತಿಳಿಯುತ್ತೋ ಅಷ್ಟು ಹೇಳ್ತೇನೆ. ಇದರಿಂದ ಟೀಕಾರ ಕೊಡ್ತಾರೆ. ಹೇಳಬೇಕಾದ್ರೆ ಯಾರು ಕೇಳ್ತಾರೆ ಅಷ್ಟು ಹೇಳ್ಬೇಕಾ ಹೊರತು ಏನು ಹೇಳಬಾರ್ದು. ಜಾಸ್ತಿ ಹೇಳಿದ್ರೆ ಯೂಸ್ಲೆಸ್, ಅವನಿಗೆ ತಿಳಿಯೋದೇ ಇಲ್ಲ, ನಮಗೆ ಇದಾಗುತ್ತೆ, ಮಾತೆಲ್ಲ ವೇಸ್ಟ್ ಆಗುತ್ತೆ. ಆದ್ರಿಂದ ಹೆಚ್ಚು ಹಾಕಬಾರ್ದು. ಊಟ ಕೂತಾಗ ಎಷ್ಟು ಬೇಕೋ ಅಷ್ಟು ಬಡಿಸ್ತಾರಲ್ಲ, ಹಾಗೆ ಜ್ಞಾನ ಆಗೋದು ಭೋಜನ ತಾನೇ. ಸೊ ಎಷ್ಟು ಅವ್ರ ಯೋಗ್ಯತೆ ಹೇಳ್ಕೊಂಡು ಬಡಿಸ್ಬೇಕು, ಜಾಸ್ತಿ ಬಡಿಸಿದ್ರೆ ಏನಾಗುತ್ತೆ, ಅವನಿಗೆ ಒಳ್ಳೇದಾಗೋದಿಲ್ಲ, ಇಲ್ಲಿ ಪದಾರ್ಥ ವೇಸ್ಟ್ ಆಗುತ್ತೆ, ಕಡ್ಡ ಶೋಷಣೆ ಅಂತಾರಲ್ಲ, ಹಾಗಾಗಬಾರ್ದು. ಅದಕ್ಕಾಗಿ ತಿಳಿಯಷ್ಟು ಮಾತ್ರ ಹೇಳ್ತೇನೆ, ಹೆಚ್ಚು ಹೇಳೋದಿಲ್ಲ. ಇದಿಷ್ಟು ಕೂಡ ಇಂಟ್ರೊಡಕ್ಷನ್, ನಾಳೆಯಿಂದ ಮುಂದಿನ ಭಾಗ. ಸೊ ಈ ಶ್ಲೋಕಗಳಿಗೆ ಏನ ಯಾಕೆ ಹೇಳಲಿಲ್ಲ ಹೇಳಿ, ಅದೇ ದೊಡ್ಡದಾಗುತ್ತದೆ. ಅಲ್ಲೇ ಬೆಲ್ಲಿ ಬೇಗ ದೊಡ್ಡ ಗ್ರಂಥ ಹೇಳಿದಾರಲ್ಲ, ನ್ಯಾಯಸ್ಥದ ದೊಡ್ಡ ಗ್ರಂಥ, ತತ್ವ ದೊಡ್ಡ ಗ್ರಂಥ ಆದ್ರಿಂದ ಹೇಳಿದಾರೆ. ಅದಕ್ಕೇನೆ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, 5 ನಿಮಿಷ ಮಾತಾಡಲ್ಲ ಕೊಟ್ಟಿರ್ತಾರೆ ಉಪನ್ಯಾಸನ, ಶುರು ಮಾಡಿಬಿಡ್ತಾರೆ, ಇವನ್ ತಪ್ಪು ಪ್ರವೇಶ ಶುರು ಮುಗಿಯೋ ಹೊತ್ತಿಗೆ 10 ನಿಮಿಷ ಆಗೋಗಿರುತ್ತೆ. ಅಲ್ಲಿ ಏನ್ ಮಾಡ್ಬೇಕು, ಅದಕ್ಕಾಗ ಅಲ್ಲಿ ಕಟ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಕಡಿಮೆ ಹೆಚ್ಚುತ್ತೆ, 1 ಗಂಟೆ ಅವಾಗ ನಿಂತು ಫುಲ್ ಹೇಳ್ಬೋದು, ಅರ್ಥ ಆಯ್ತಾ. ದೊಡ್ಡ ಗ್ರಂಥಗಳಲ್ಲಿ ಸಮಗ್ರ ಹೇಳ್ತಾರೆ, ಚಿಕ್ಕ ಗ್ರಂಥದಲ್ಲಿ ಪ್ರಮಾಣ ಪತ್ರದಲ್ಲಿ ಯಾರ ಹೆಸರು ಹೇಳಲಿಲ್ಲ. ಏನ್ ಮಾಡಿದ್ರಲ್ಲಿ, ಪ್ರಣಮ್ಯ ಚರಣಾಂಬೋಜ ವಿವಲಂ ಕಮಲಾಪತೆ, ಭದ್ರಾಚಾರ್ಯ ಹೆಸರು ಕೂಡ ಹೇಳಲಿಲ್ಲ. ಏನ್ ಹೇಳಿದ್ರಲ್ಲಿ, ಪ್ರಮಾಣ ಪದ್ಧತಿ ಕುರುಮೋ ಬಾಲಾರಂಭ, ಅಷ್ಟೇ. ಸೊ ಟೈಮ್ ಎಷ್ಟಿರುತ್ತೆ ಅನ್ನೋದು ಅಡ್ಜಸ್ಟ್ ಮಾಡಬೇಕು. ನಮ್ಮ ಜನ ಉದ್ದೇಶ ಇನ್ನು ಜಾಸ್ತಿ ಮಾಡ್ತಾರೆ, ಆ ಟೈಮ್ನಲ್ಲಿ ಕಡಿಮೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಜಾಸ್ತಿ ಉಪಯೋಗಿಸ್ಬೇಕು. ಯಾರು ಮಂಗಳಾಚಾರ 5 ನಿಮಿಷ ಮಾತಾಡಿ ಅಂತ ಕೊಟ್ರೆ, ಅವ್ರು ಮಂಗಳಾಚಾರ ಎಷ್ಟು ಮಾಡಿದ್ರು ಗೊತ್ತಾ, 5 ನಿಮಿಷ ಕೊಟ್ರೆ ಇಡೀ ಗುರು ಪರಂಪರ ಶ್ಲೋಕ ಎಲ್ಲ ಹೇಳ್ಬಿಟ್ರೆ ರೆಡಿ.